ರಾತ್ರಿ ಹೊರಡ್ತಾನೆ, ತುಂಬಾ ಜನ ಸೇರ್ತಾರೆ, ದೊಡ್ಡ ಮನೆ ಬೇಕಲ್ಲ, ಹುಡುಕ್ತಾರೆ ಮನೆ ಯಾವುದು ಊರೊಳಗಂತ ಮನೆ ಸಿಗಲಿಲ್ಲ. ಊರ ಹೊರಗೆ ಒಂದು ಮನೆ ಇತ್ತು, ಜಮೀನ್ದಾರ ದೊಡ್ಡ ಮನೆ ಕಟ್ಟಿಸಿದ್ದ, ಮನೆ ಇತ್ತು, ಅದು ಖಾಲಿ ಇತ್ತು, ಅಲ್ಲಿ ಬರಬಹುದು ಅಂತ ಕೇಳಕ್ ಹೋದ್ರು. ಪಾಪ ಜಮೀನ್ದಾರನ ಕೇಳಿದ್ರು, ಸ್ವಾಮಿ ಹೀಗೆ ಒಂದಿದೆ, ದಾಸರು ಬರ್ತಾರಂತೆ, ನಾಲ್ಕು ಪಾಠ ಪ್ರವಚನ ಮಾಡ್ತಾರೆ, ಮನೆ ಕೊಡಿ ಅಂತ ಹೇಳಿ ಕಷ್ಟ ಅಂತ ಹೇಳ್ತಾರೆ. ಮಹಾರಾಯ ಅದನ್ನು ಕೊಡ್ಲಕ್ಕೆ ನಂಗೇನು ಯೋಚನೆ ಇಲ್ಲ, ಅದನ್ನು ಗೃಹೋಪೇಶ ಮಾಡಿದ್ದು ಅಷ್ಟೇ ಅಷ್ಟೇ, ವಾಸನೆ ಮಾಡಿಲ್ಲ ಅಂತ ಹೇಳುತ್ತಾರೆ. ಯಾತಕ್ಕೆ ಬ್ರಹ್ಮ ರಾಕ್ಷಸ ಇದೆ ಅಂತ ಯಾರು ಹೇಳಿದ್ದಾರೆ? ಅಲ್ಲಿದ್ದರೆ ರಕ್ತ ಕರ್ಕೊಂಡು ಹೋಗಿಬಿಡ್ತಾರೆ ಜನ, ಕೆಟ್ಟ ಅನುಭವ ನಮಗಾಗಿದೆ. ಅಂಥ ಮನೆಯನ್ನ ದಾಸರಂಥವರಿಗೆ ಕೊಡೋದು ಭಾರಿ ಕಷ್ಟ, ಶ್ರೀನಿವಾಸ ಆಚಾರ್ಯ ಪಂಡಿತರವರು ಅದು ಕುಶಾರು ಅಂತ ಹೇಳ್ತಾರೆ. ಅವರು ಹೇಳಿದ್ರಂತೆ, ಆಚಾರ್ಯ ಮನೆ ಹೇಳೋದು ಸಿಗ್ತಾ ಇಲ್ಲ, ಒಂದು ಮನೆ ಇದೆ ಸ್ವಲ್ಪ ಡೇಂಜರಸ್, ಅದು ಪೀಡೆ ಇದೆ ಅಂತೆ, ಪಿಶಾಚಿ ಇದೆ ಅಂತೆ, ಇನ್ಯಾವ ಮನೆಗಳು ಇಲ್ಲ ಅಂತ ಹೇಳ್ತಾರೆ. ಆ ಮನೆ ಇದೆ ಅವರು ಬರ್ತೇವೆ, ಅಡಿಗೆ ಬರ್ತೇವೆ ಅಂತ ಹೇಳ್ತಾರೆ. ಏನಿದ್ರು ಪರವಾಗಿಲ್ಲ, ಬರ್ತೇವೆ ಅಂತ ಹೇಳಿದ್ರಂತೆ. ಅವ್ರು ಹೇಳ್ತಾ ಸ್ವಾಮಿ ಪಿಶಾಚಿ ಗಿಶಾಚಿ ಏನೇ ಯೋಚನೆ ಇಲ್ಲ, ಬರ್ತೇವೆ ಅಂತ ಹೇಳಿ ಶುರು ಮಾಡಿದ್ರು ಪಾಠನ. ಪಾಠ ಶುರು ಮಾಡಿದ್ದೇ ತಡ, ಪಿಶಾಚಿ ಹೆಸರು ಕೂಡ ಇಲ್ಲ, ಬ್ರಹ್ಮರಾಕ್ಷಸ ಪಾಪ ಹೊರಟೋ ಬಿಡ್ತಂತೆ. ತದೇವ ಲಗ್ನಂ ಸುಧನಂ ತದೇವ ಅಂತ ಹೇಳಿದಾಗೆ, ತತ್ರೈವ ಗಂಗಾ ಯಮುನಾಚ ವೇಣಿ ಗೋದಾವರಿ ಸಿಂಧು ಸರಸ್ವತೀಚ, ಸಮಸ್ತ ದೇವತೆಗಳ ಸನ್ನಿಧಾನ ಅದು. ಭೀಮ ವಾಯುರ್ಭೀಮೋ ಭೀಮನಾಥ, ಆಚಾರ ಶಾಸ್ತ್ರ ಕೇಳಬೇಕಾ, ಭೀಮನಾಥ ಪಿಶಾಚಿ ಹೆಸರೇ ಇಲ್ಲ. ಆಗ ಆ ಜವಂದಾರ ನೋಡ್ತಾನೆ, ಸ್ವಾಮಿ ಒಂದು ಸಮಕೈಲಿ ವಾಸ ಮಾಡ್ಲಿಕ್ಕೆ ಆಗಲಿಲ್ಲ, ತಿಂಗಳಗಟ್ಟೆ ಸುಖವಾಗಿ ನೀವಿದ್ದೀರಿ, ಆ ಮನೆ ನೀವೇ ತಗೊಂಡ್ಬಿಡಿ ಅಂತ ಹೇಳಿಬಿಟ್ಟ. ನೀವೇ ತಗೊಂಡ್ಬಿಡಿ ಮನೇನ. ಆ ಮನೆ ಆ ದಾಸರು ತಗೊಂಡ್ರೆ ಅಷ್ಟೇ ಇಲ್ಲ, ಇವತ್ತಿಗೂ ಮಾನ್ಯವರು ಹೋದ್ರೆ ಜಗನ್ನಾಥ ಅದ್ರ ಕೂಡ ಏನು ಅದೇನೆ. ಆ ಮನೆಯಲ್ಲೇ ಅವ್ರು ಇದ್ದಿದ್ದು, ಊರೆಲ್ಲ ಇತ್ತು, ಊರು ಹೊರಗಿತ್ತು, ಊರು ಅಲ್ಲಿ ಬಂದ್ಬಿಟ್ಟಿದೆ, ಊರೆಲ್ಲ ವಿದ್ದೂರು ಹೋಗ್ಬಿಟ್ಟಿದೆ. ದಾಸರಿದ್ದ ಮನೇನೆ ಇವತ್ತು ದೇವಸ್ಥಾನ ಅಂತ ಆಗೋಗ್ಬಿಟ್ಟಿದೆ. ಇದಕ್ಕೆ ನೂರಾರು ವರ್ಷ ಆಗುತ್ತೆ ಕಥೆ ನಡೆದು ಬಿಟ್ಟು. ಅದಕ್ಕೆ ಹೇಳ್ತಾರೆ, ಯಾವುದೇ ಒಂದು ಗೃಹೋಪೇಶ ಮಾಡ್ತೀರಿ, ಸಾವಿರ ಇರೋ ಬಫೆ ಬಡಿಸಿ ಅವನ ಕರೆಸಿ ಇವನ ಕರೆಸಿ ಹಾಳು ಮಾಡಿಬಿಡ್ತಾರೆ, ಮಾಡಬೇಡಿ. ಒಂದು ಒಳ್ಳೆ ಶಾಲಿಗ್ರಾಮ ತುಳಸಿಯಿಂದ ಪ್ರವೇಶ ಮಾಡಿ, ಜೊತೆಗೆ ಒಂದು ಪ್ರವಚನ ಅಂತ ಮಾಡಿಸಿ, ಪವಾನ ಹೋಮ ಮಾಡಿಸಿ, ಪ್ರವಚನದ ಘೋಷಕ್ಕೆ ಯಾವ ಆಸುರಿ ಶಕ್ತಿಯಲ್ಲಿ ಇರೋದಿಲ್ಲ ಅಂತ ಹೇಳುತ್ತಾರೆ. ನಮ್ಮ ಜನ ಗೊತ್ತೇ ಇಲ್ಲ ಅದೆಲ್ಲ ಕೂಡ, ಅದರಲ್ಲಿ ಸುಲಭವಾದ ಮಾತಾಡಬಹುದು. ಸರ್ವಮೂಲ ಪಾರಾಯಣ ಮಾಡಿಸಿ, ಜನ್ಮದಲ್ಲಿ ಅಮಂಗಳ ಆಗೋದಿಲ್ಲ ಮನೆಯೊಳಗೆ, ಅಂತ ಒಂದು ಸಿದ್ಧಿ ತಂದುಕೊಡ್ತಾರೆ. ಮುಖ್ಯ ಪ್ರಾಣದೇವರ ಶಾಸ್ತ್ರ ಓದಿದ ಮೇಲೆ ಪ್ರಾಣಶಕ್ತಿ ಹೇಗಲ್ಲಿ ಒಳ್ಳೆ ಲೈವ್ ಓದ್ ಬಂದಾಗ, ಕನೆಕ್ಷನ್ ಬಂದಾಗ ಆಗುತ್ತದೆ. ನಾವು ಏನ್ ಮಾಡ್ತೇವೆ ಗೊತ್ತಾ, ಲೈಟ್ ಕನೆಕ್ಷನ್ ಬೇಕು, ವಾಟರ್ ಕನೆಕ್ಷನ್ ಬೇಕು, ಸರ್ವಮೂಲ ಕನೆಕ್ಷನ್ನೇ ನಮಗಿಲ್ಲ, ಮುಖ್ಯ ಪ್ರಾಣದ ಕನೆಕ್ಷನ್ನೇ ನಮಗಿಲ್ಲ. ಇದು ಹೇಗೆ ಬರುತ್ತಾನೆ ಯೋಚನೆ ಮಾಡಿ. ಮನೆ ಮನೆಯಲ್ಲಿ ಸರ್ವಮೂಲ ಇರಬೇಕು, ಮನೆ ಮನೆಯಲ್ಲಿ ಭಾಗವತ ಇರಬೇಕು, ಮನೆ ಮನೆಯಲ್ಲಿ ತುಳಸಿ ಇರಬೇಕು, ಧಾತ್ರಿ ಇರಬೇಕು, ಆಗ ನಮ್ಮ ಜೀವನದಲ್ಲಿ ಆಧ್ಯಾತ್ಮಿಕವಾದ ಯಶಸ್ಸು ಬರ್ತದೆ. ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಸಘೋಷವು ಧರ್ತರಾಷ್ಟ್ರಾಣ ಹೃದಯಾನಿ ವ್ಯವಹಾರಯತೆ. ಶಂಕರ ಘೋಷ ಅಂದ್ರೆ ಓಂಕಾರದ ಘೋಷ ಅಂತ ಕರೀತಾರೆ. ಶಂಕರ್ ಕೇಳಿಟ್ಕೊಂಡು ನೋಡಿಬೇಕಾದ್ರೆ ಓಂ ಅಂತ ಹೇಳುತ್ತದ. ಒಂದು ಓಂ ಅಂದ್ರೆ ಏನು ಗೊತ್ತೇನು, ಸಕಲ ಶಾಸ್ತ್ರಗಳ ಸಾರ. ಓಂ ಅಂದ್ರೆ ಓಮಿತ್ ಅಷ್ಟಾಕ್ಷರೋ ಮತಃ ಹೇಳ್ತಾರೆ. ಅಕಾರಾದಿ ಅತಿಶಾಂತಾಂತಃ ಸ್ವಯಂ ಅಷ್ಟಾಕ್ಷರೋ ಮತಃ. ಅದಾದಂತಹ ಘೋಷಣೆ ಇಲ್ಲ, ಅನಂತ ವಿರಾರ್ಥವನ್ನು ಒಳಗೊಂಡಿರತಕ್ಕಂತಹ ಅಪೂರ್ವವಾದಂತಹ ಮಂತ್ರ ಓಂ ಅಂತ ಹೆಸರು. ಅದಕ್ಕೆ ಶಂಕರಿಂದ ಅದು ಬರುತ್ತೆ ಅಂದ್ರೆ ದೈತ್ಯಶಕ್ತಿ ಹೋಗ್ಲೇಬೇಕಲ್ಲ. ಸರಳವಾದ ಉತ್ತರ ಅದು. ಒಂದು ಇಂಥ ವಿಷಯ ತುಂಬಾ ಶಂಕರದಲ್ಲಿ ನೀರು ಹಾಕೋತಾರಲ್ಲ, ಶಂಕೆ ಯಾವ ವೈಬ್ರೇಷನ್ ಬರ್ತಾ ಇದೆ ಶಂಕದೊಳಗೆ, ಓಂ ಓಂ ಅಂತಾನೆ ಇರುತ್ತೆ. ಅದು ಒಂದು ನೀರು ಹಾಕ್ತಾನಲ್ಲ, ಆ ನೀರಿನಿಂದ ಓಂಕಾರ ಪೂರ್ತಿ ಮಂತ್ರಿತವಾಗಿ ಬಿಡುತ್ತೆ. ಶಂಕರಕ್ಕೆ ಪ್ರೋಕ್ಷಣೆ ಮಾಡ್ತಾರಲ್ಲ, ಬ್ರಹ್ಮಹತ್ಯಾದಿ ಪಾಪ ಹೋಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಶ್ರೀಪಾದರಾದ ರೀತಿ ಮಾಡಿ ವಿಪ್ರಜೆ ಬಂದ ಬ್ರಹ್ಮಹತ್ಯ ದೋಷವನ್ನು ಕಳೆದು ವ್ಯಾಸರಾದರೆ ಬರೀತಾರೆ ಅಂತ ಅರ್ಥ ಮಾಡಿಕೊಂಡ್ರೆ ಎಷ್ಟು ನಮ್ಮ ಮನೆಯಲ್ಲಿರೋ ಪದಾರ್ಥ ಬೆಲೆ ನಮಗೆ ಗೊತ್ತಿಲ್ಲ. ಮನೆಯೊಳಗೆ ಇರುತ್ತೆ ನಮ್ಮ ಪದಾರ್ಥ ಗೊತ್ತು, ಎಲ್ಲೋ ಹೋಗ್ತಿರ್ತಾರೆ. ಪಕ್ಕದಲ್ಲಿ ಗಂಗಾ ನದಿ, ಅರ್ಜೆಂಟ್ ನೀರ್ಬೇಕು ಅಂತ ಬಾವಿ ತೋಡ್ತಾ ಕೂತಂತ ಹಾಗಾಗಿದೆ. ತುಷಾರ್ಥ ಜಾಹ್ನವಿ ತೀರೇ ಕೂಪಂ ಖರತಿ ದುರ್ಮತಿ ಅಂತ ಆಚಾರ್ಯ ಹೇಳುತ್ತಾರೆ. ವಾಸುದೇವಂ ಪರಿತ್ಯಜ್ಯ ಯೋನ್ಯಂ ದೇವಂ ಉಪಾಸತೆ, ಕೃಷ್ಣಾಮೃತ ಮಹಾನವಲ ಆಚಾರ್ಯರ ಮಾತು. ಅಂತೂ ದುರ್ಯೋಧನಾದಿಗಳ ಘಟ್ಟ, ಪತನದ ಘಟ್ಟ ಬಂತು. ಆಗ ಕೃಷ್ಣಾರ್ಜುನರ ಸಂವಾದ ಪ್ರಾರಂಭವಾಗ್ತದೆ. ಮೊದಲೇ ಹೇಳಿದ್ದನ್ನು ಹೇಳಕ್ ಹೋದ್ರೆ ವರ್ಷಗಟ್ಟಲೆ ಅದೇ ಆಗೋದ್ರಿಂದ ಗುರುವಾರ ಕಾರ್ಯಕ್ರಮ ಈಗಾಗಲೇ 2 ವರ್ಷ ಆಯ್ತು, 10 ವರ್ಷ ಆಶ್ಚರ್ಯ ಹಾಗಾಗಿ ಬಿಡ್ತದೆ ಬೇಡ. ಅದು ಒಂದು ಸಂಕ್ಷೇಪ ಏನು ನಡೀತು ಅಷ್ಟೇ. ಅರ್ಜುನ ಹೇಳ್ತಾನೆ, ಕೇಳ್ತಾನೆ, ಕೃಷ್ಣ ಹೇಳ್ತಾನೆ, ಕೇಳಿದವನಾತ ಹೇಳಿದವನಾತ. ನಡೆದಿದ್ದು ಫಲಶ್ರುತಿಯಾಗಿ ಯುದ್ಧ, ಅದು ಬಹಳ ಮುಖ್ಯ. ಅಥ ಕಪಿಧ್ವಜ ಏನ್ ಮಾಡಿದಂತೆ, ವಿಪೇಶ ಅರ್ಜುನ ಬಂದ, ಕೃಷ್ಣ ಸೇನೆಯವರು ಭಯವರ ಮಧ್ಯೆ ರಥಂ ಸ್ಥಾಪಯ ಮೆಚ್ಚುತ ಅಂತ ಕೇಳಿಕೊಂಡ. ತಕ್ಷಣ ಕೃಷ್ಣ ಪರಮಾತ್ಮ ರಥದ ಮಧ್ಯೆ ಎರಡು ಸೇನೆಗಳ ಮಧ್ಯೆ ನಿಲ್ಲಿಸ್ತ. ನೋಡು ಅರ್ಜುನ, ಸಮವೇತಾನ್ ಕುರು ನೀತಿ ಅಂತ ತೋರಿಸ್ತ. ಅರ್ಜುನ ನೋಡ್ದ, ಭಯಂಕರವಾದಂತಹ ಕರುಣೆ ಉಕ್ಕಿ ಬಂತಾತನ ಈ ಪಾಪ. ಬಂಧು ಬಾಂಧವರನ್ನ ತುಂಬಿಕೊಂಡು, ತತ್ರ ತಸ್ಯ ಸ್ಥಿತಾನ್ ಪಾರ್ಥ ಪಿತೃರಥ ಪಿತಾಮಹಾನ್, ಬರೀ ಬಂಧು ಬಾಂಧವರು ತುಂಬೋಗ್ಬಿಟ್ಟಿದ್ದಾರೆ, ಏನ್ ಮಾಡುವ, ಗಾಬರಿಯಾಗೋಯ್ತು. ಕೃತಯ ಪರಯ ವಿಷ್ಟ ವಿಷೀದಂ ನಿಧಮಬ್ರವೀ, ಅತ್ಯಂತ ಹೆಚ್ಚಿನ ಕರುಣೆಗೆ ಒಳಗಾಗಿ ಬಿಟ್ಟು ಅರ್ಜುನ ಯುದ್ಧ ಮಾಡಲ ಶುರು ಮಾಡಿದ. ನಾನು ಹೇಳಕ್ಕೆ ಯುದ್ಧ ಮಾಡು ಅಂತ ಹೇಳಿ, ಯುದ್ಧ ಯಾಕೆ ಮಾಡೋದಿಲ್ಲ ಅಂತ ಹೇಳಿ ಶುರು ಮಾಡಿದ. ಪಾಪ ಯುದ್ಧ ಮಾಡಲಿಲ್ಲ ಅಲ್ಲ, ಮಾಡದೇ ಇಲ್ಲ ಅಂತ ಡಿಕ್ಲೇರ್ ಮಾಡ್ತಾ ಇದ್ದಾರೆ. ನಯೋತ್ಸೈತಿ ಗೋವಿಂದಂ ಮುಕ್ತ ತೂಷ್ಣೀಂ ಬಹೂವಹ, ನಾನು ಯುದ್ಧ ಮಾಡಲಾರೆ ಅಂತ ಹೇಳಿದ ಅರ್ಜುನ. ಸುಮ್ಮನೆ ವಿಸೃಜ್ಯ ಸಸರಂ ಚಾಪಂ ಶೋಕ ಸಂವಿಜ್ಞ ಮಾನಸ. ಬಿಲ್ಲುಬಾಣ ರಥೊಳಗೆ ಹಾಕಿಬಿಟ್ಟು ಅರ್ಜುನ ಕೂತು ಬಿಡ್ತಾನೆ. ಕಾರಣ ಹೇಳಿದ್ದು ಹೇಳಿದ್ದು ಹಾಗಾಗತ್ತೆ ಹೀಗಾಗತ್ತೆ ಅಂತ ಕಾರಣ ಶುರು ಮಾಡಿಬಿಡ್ತಾನೆ. ಅದಕ್ಕೆ ನಾನು ಯುದ್ಧ ಗಾಂಡೀವಂ ಸಂಸತೆ ಹಸ್ತಾತ್ ತೈವ ಪರಿದಶ್ಯತೆ. ಗಾಂಡೀವ ಜಾರ್ತಾ ಇದೆ, ಮೈ ಸುಡ್ತಾ ಇದೆ, ಅಪಶಕನ ಆಗ್ತಾ ಇದೆ, ನಿಲ್ಲಕ್ಕಾಗ್ತಾ ಇಲ್ಲ, ಭ್ರಮತೀವಚ ಮೇ ಮನಃ. ಸೈಕಲಾಜಿಕಲಿ ಅರ್ಜುನ ತನ್ನ ಸ್ಥಿತಿನೊಳಗೆ ಪ್ರೆಸೆಂಟ್ ಮಾಡ್ತಾನೆ, ನಾನು ಸ್ಥಿತಿ ಬಂದಿದ್ದೇನೆ ಕೃಷ್ಣ, ನಾನು ಹೇಗೆ ಯುದ್ಧ ಮಾಡಲಿ. ನಚ ಶ್ರೇಯೋನು ಪಶ್ಯಾಮಿ ಹತ್ವಾ ಸ್ವಜನ ಮಾಹವೇ, ನಕಾಂಕ್ಷೆ ವಿಜಯಂ ಕೃಷ್ಣ ನಚರಾಜ್ಯಂ ಸುಖಾನಿಜ. ಒಂದೊಂದು ಸುಭಾಷಿತಗಳವೆಲ್ಲ ಕೂಡ ಭಗವದ್ಗೀತೆ ಅಂತ ಹೇಳಿದರೆ ಮಂತ್ರವಂತ ಕೃತಿ ಅದು. ಒಂದು ಇವತ್ತು ಯಾತಕ್ಕೆ ಅಷ್ಟು ಹೇಳಿದರೆ ಗೀತಾ ಜಯಂತಿಯಾಗಿ ಏಕಾದಶಿನೇ, ಇವತ್ತು ಏಕಾದಶಿನೇ, ಅದು ಮಾರ್ಗಶಿರ ಮಾಸದ ಏಕಾದಶಿನೇ ಆಗಿದ್ದು. ಆ ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಅಷ್ಟೇ ವ್ಯತ್ಯಾಸನ ಹೊರತು ಮಾರ್ಗಶಿರ ಮಾಸದಲ್ಲಿ ಬಂದಿದ್ದು ಭಾರಿ ವಿಶೇಷ. ಇಂಥ ಶುಭ ದಿನ ಅಂದ್ರೆ ಯೋಚನೆ ಮಾಡಬೇಕು ನಾವು. ಏಕಾದಶಿ ಎಂದು ಕೃಷ್ಣ ಉಪದೇಶ ಮಾಡದ ಗೀತೆನ ಅರ್ಥ ಏನು ಗೊತ್ತಾ? ಏಕಾದಶಿ ಮಾಡಿದವರಿಗೆ ಗೀತೆ ಕೇಳೋ ಹೋಗ ಬರ್ತದೆ, ತಿಳಿತದೆ ಅಂತ ಅರ್ಥ. ಇದರ ತಿಳಿಯೋದಿಲ್ಲ ಅಂತ ಅರ್ಥ. ಅದು ಏಕಾದಶಿ ಉಪವಾಸ ಮಾಡಿದ್ರೆ ಸುಮ್ಮನೆ ಹೊತ್ತು ನಟಿಸಿ ವಾಟ್ ಕೃಷ್ಣ ಆಯ್ತು ರಿಟರ್ನ್ ಅಂತ ಕೇಳಿದ್ರೆ ಯಮದೂತರು ನೋಡ್ಕೋತಾರೆ, ಕೃಷ್ಣ ನೋಡೋದಿಲ್ಲ, ಇವನ್ ಕೃತಿ ನೋಡ್ಕೋತಾರೆ. ಕೃಷ್ಣ ಹೇಳಿದ್ದನ್ನು ಕೇಳಬೇಕು, ನಟಿಸಿ ಅಲ್ಲ ಪ್ರಶ್ನೆ. ನಾವು ಕೇಳೋಣ ಕೃಷ್ಣನ ಮಾತನ್ನ. ಶೃಣುತಾಮಲ ಸತ್ಯವಚ ಪರಮಂಬಿತ. ಕೃಷ್ಣ ಹೇಳ್ತಾನೆ, ಶೃಣು ಅರ್ಜುನ ನನ್ನ ಮಾತು ಕೇಳು ಅಂತ ಹೇಳ್ತಾರೆ. ಎಂಥ ಮಿರಕಲ್ ಗೊತ್ತಾ ಭಗವದ್ಗೀತೆ. ಇವತ್ತು ಎಷ್ಟೆಷ್ಟೋ ಗ್ರಂಥಗಳಿವೆ. ನಮ್ಮ ದೇಶವನ್ನು ಬಿಟ್ಬಿಡಿ, ನಮ್ಮ ದೇಶ ಕೇಳಿದ್ರೆ ಯಾವ ಹೇಳಿಬಿಡ್ತಾರೆ, ಬೇರೆ ದೇಶದವ್ರನ್ನ ಕೇಳಿ. ಜಗತ್ತಿನ ಅತ್ಯದ್ಭುತವಾದಂತಹ ಆಧ್ಯಾತ್ಮಿಕ ಕೃತಿ ಅಂದ್ರೆ ಭಗವದ್ಗೀತೆ. ಮ್ಯಾಜಿಕ್ ಅದು, 700 ಶ್ಲೋಕದೊಳಗೆ ಅದರ ಇಲ್ಲದೇ ಇರೋ ವಿಷಯಗಳೇ ಇಲ್ಲ. ಸಮಸ್ತ ಶಾಸ್ತ್ರಾರ್ಥ ನಿರ್ಣಯ ಅಪೂರ್ವವಾದಂತಹ ಕೃತಿ ಬ್ರಹ್ಮ ವಿದ್ಯಾ ಅಂತಕ್ಕಂಥ ಹೆಸರು ಭಗವದ್ಗೀತೆಗೆ. ಐದು ಕೈ ಹಿಡ್ಕೊಂಡ್ಬಿಡುವರು, 5 ಪೈಸದ ಪ್ರಿಂಟ್ ಮಾಡಿಸಿದ್ರೆ ಹಿಂದೆ 5 ಪೈಸ, ಈ 1 ರೂಪಾಯಿ ಸಿಗುತ್ತೆ. ಬರೀ 3 ಶ್ಲೋಕ ಪೂರ್ತಿ ಕೈ ಹಿಡ್ಕೊಂಡ್ಬಿಡಬಹುದು. ಲೆಟರ್ ಬರೆದ್ರೆ ಉದ್ದ ಬರೆದಿರ್ತಾರೆ ಪಾಪ. ಅಷ್ಟೇ ವಿಶ್ವದ ಸಂದೇಶ, ರೀರೈಟ್ ಮಾಡೋ ನೆಸೆಸಿಟಿ ಇಲ್ಲ. ಪರ್ಫೆಕ್ಟ್, ಒನ್ಸ್ ಫಾರ್ ಆಲ್ ಕೃಷ್ಣ ಹೇಳಿದ ಯಾತ್ರೆ ಬರದು. ಎಂಥ ಅಮೂಲ್ಯವಾದ ಕೃತಿ. ಅದಿಲ್ಲದ ವಿಚಾರಗಳಿಲ್ಲ. ಮನಸ್ಸನ್ನ ಪ್ರತಿ ಶ್ಲೋಕವೂ ಕೂಡ ಅರಳಿಸ್ತಕ್ಕಂಥದ್ದು. ಕೇಳದೇ ಆನಂದ. ಅರ್ಥವಿವರಣೆಯಂತೂ ಅತ್ಯದ್ಭುತವಾದದ್ದು. ಅದನ್ನು ಹೇಳಿದ ಕೃಷ್ಣ, ಯಾ ಸ್ವಯಂ ಪದ್ಮನಾಭಸ್ಯ ಮುಖ ಪದ್ಮಾದ್ ವಿನುಸೃತ. ಪದ್ಮನಾಭನ ಮುಖ ಪದ್ಮದಿಂದ ಹೊರಗೆ ಬಂದಂತಹ ಪ್ರಮೇಯ ಪದ್ಮಗಳ ರಾಶಿ ಎಂದರೆ ಭಗವದ್ಗೀತೆ ಎಂದು ಕರೆದಿದ್ದ. ಅಂತಹ ಭಗವದ್ಗೀತೆ ಶ್ರವಣ ಅರ್ಜುನನನ್ನ ಯಾವ ಮಟ್ಟಕ್ಕೆ ಕೆತ್ತುತ್ತಾ ಇದೆ. ಇವತ್ತು ಬೇರೆ ದೇಶದಲ್ಲಿ ಭಗವದ್ಗೀತೆ ಎಂಥ ಗ್ರಂಥ ಅದು. ಒಂದು ಸಂಸ್ಕೃತ ಬರೋದಿಲ್ಲವರಿಗೆ ಪಾಪ. ಭಾರತದ ABCD ಗೊತ್ತಿಲ್ಲ. ಆದರೆ ಭಗವದ್ಗೀತೆಯ ಮಾತು ಕೇಳಿ ಅರ್ಥ ತಿಳ್ಕೊಂಡಾಗ ಹಬ್ಬ ಹೀಗಿರಬೇಕು ಅಂತ ಹೇಳ್ತಾರೆ. ಕರ್ಮಣ್ಯ ವಾಧಿಕಾರಸ್ಥೆ ಮಾಫಲೇಶು ಕದಾಚನ. ಒಂದೊಂದು ಮಾತುಗಳು ಕೂಡ ಶಾಶ್ವತವಾದ ಸೂಕ್ತಿಗಳು. ಇವತ್ತು ಹೊತ್ತಾಗಿದೆ, ಆದ್ದರಿಂದ ನಾಳೆ ದಿವಸ ಸ್ವಲ್ಪ ಸಂಗ್ರಹವನ್ನು ಹೇಳಿಬಿಟ್ಟು ಆಮೇಲೆ ಭೀಷ್ಮರ ನಿರ್ಯಾಣದ ಕಥೆ ನಾಳೆ ಮತ್ತು ನಾಡಿದ್ದೇ ಮಂಗಳ. ಅದು ಅತ್ಯಂತ ವೇಗವಾಗಿ ಮುಂದಿನ ಭಾಗವನ್ನು ನೋಡೋಣ. ಆ ಮೂಲಕವಾಗಿ ಕೃಷ್ಣನ ಉಪದೇಶದ ಹಿರಿಮೆ ಅರ್ಜುನನನ್ನ ಮೇಲೆತ್ತಿದ ಹಾಗೆ ನಮ್ಮನ್ನು ಮೇಲೆತ್ತೇ ಎತ್ತುತ್ತೆ ಎಂಬ ವಿಷಯವನ್ನು ಹೇಳ್ತಾ, ಇವತ್ತು ಹೆಚ್ಚೊತ್ತು ಹೇಳದ ಕಾರಣ ಏಕಾದಶಿ ಹಾಗೂ ಅರ್ಜುನ ಮನೆಗೆ ಅರ್ಜೆಂಟ್ ಏನು ಕೆಲಸ ಇರೋದಿಲ್ಲ. ಆದ್ದರಿಂದ ಸ್ವಲ್ಪ ಹೆಚ್ಚೊತ್ತು ಹೇಳಿದೆ. ಹರಿದಿನವಾದ್ದರಿಂದ ಹರಿಯ ಕಥೆಯ ಬಗ್ಗೆ ಹೆಚ್ಚು ಹೇಳಿದ್ದೆ ಹೊರತು ನಾಳೆಯಿಂದ ಯಥಾ ಪ್ರಕಾರ ಬೇಗ ಮುಗಿಯುತ್ತೆ, ಸಕಾಲ ಶುರುವಾಗುತ್ತೆ ಅಂತ ಹೇಳ್ತಾ ಇವತ್ತು ಪ್ರವೇಶವನ್ನು ಕೃಷ್ಣಾರ್ಪಣ ಅಂತ ಹೇಳ್ತೇನೆ. ನಿನ್ನೆ ಕೆಲವು ಪುಸ್ತಕಗಳು ಕೇಳಿದ್ರೆ ಸಿಗುತ್ತೆ, ಕೆಲವು ಬೆಳ್ಳಿ ಕಾಯಿನ್ಸ್ ಕೇಳಿದವರು ಅಪೇಕ್ಷೆ ಇದ್ದವರು ತಗೊಳ್ಬಹುದು ಸಿಗುತ್ತೆ. ಮತ್ತೆ ಇವತ್ತಿನ ದಿವಸ ಶ್ರೀಯುತ ರಘುಮೋಹನ್ ಅವರು ತುಳಸಿ ಬಗ್ಗೆ ಒಂದು ಕ್ಯಾಸೆಟ್ ಮಾಡಿ ಅದರ ಮಹಿಮೆ ತಿಳಿಸ್ತಕ್ಕಂತಹ ಒಂದು ಅವಕಾಶವನ್ನು ಕಲ್ಪಿಸಿದ್ದೇವೆ ಅಂತ ಅನೌನ್ಸ್ ಮಾಡಿದ್ದಾರೆ. ಅದರ ಸದುಪಯೋಗವನ್ನೆಲ್ಲರೂ ಕೂಡ ಪಡಿಬೇಕು. ತುಳಸಿ, ಧಾತ್ರಿ, ಮನೆಯಲ್ಲಿರತಕ್ಕ ಅತಿ ಸುಲಭದ ಪದಾರ್ಥಗಳು. ತುಳಸಿ ಎಷ್ಟು ತುಳಸಿ ಹೇಳಿದ್ರೆ ದೊಡ್ಡವರು ನೋಡಿಬಿಟ್ಟು ತುಳಸಿ ಬಾಡಿದ್ರೆ ನೋಡಿಬಿಟ್ರೆ ಇಷ್ಟೇ ಗಿಡ ಅಷ್ಟು ಆಲು ಬರೆದಷ್ಟು ದೊಡ್ಡದಲ್ಲ. ಯಾವ ಆಲು ಬರೋದು ಸಾಟಿ ಆಗೋದಿಲ್ಲ. ಇಷ್ಟೇ ಇಷ್ಟಿದೆ ತುಳಸಿ. ಹತ್ತಕ್ಕೆ ಆಗಲಿಲ್ಲ, ಪೂಜೆ ಬಿಟ್ಟಿ ಅಂತ ಹೇಳಾಗಿಲ್ಲ. ಅಷ್ಟೇ ಇದೆ, ಇಷ್ಟೇ ತುಳಸಿ ಗಿಡ ಅದು. ಅದು ಹೋಗ್ಲಪ್ಪ. ಆ ತುಳಸಿ ಹಣ್ಣು ಬಿಡೋದು ಯಾರು ಕಿತ್ಕೊಂಡು ಹೋಗ್ಬಿಡೋದು? ಹಣ್ಣು ಬಿಡೋದಿಲ್ಲ, ಬರೀ ದಳಗಳು. ನೋಡಿದ್ರೆ ಸಾಕು, ಆ ಗ್ರೀನ್ ಸಿಗ್ನಲ್ ಕೊಟ್ಟಾಗಿ ನಮ್ಮ ಹೆಲ್ತ್ಗೆ ಗ್ರೀನ್ ಸಿಗ್ನಲ್ ಬೇಕು ಅಂದ್ರೆ ತುಳಸಿ ಗಿಡ ಬಿಟ್ಟರೆ ಮುಗಿದೋಯ್ತು. ಗ್ರೀನ್ ಕಲರ್ ಇದೆಯಲ್ಲ, ಗ್ರೀನ್ ಯಾವಾಗಲೂ ಹೇಳ್ತಾರೆ ವೈಕುಂಠಕ್ಕೆ ಫ್ರೀ ಪಾಸ್ ಕೊಟ್ಟಾಗ ಲೆಕ್ಕ ಗೋ ಅಂತ ಹೇಳುತ್ತೆ. ಇದ್ರ ರೆಡ್ ಟೊಮೆಟೋ ಬೇಕು, ರೆಡ್ ಲೆಟರ್ ಪಾಪ ಬೀಕ್ ಇರ್ಬೋದು, ಬ್ಲಾಕ್ ಮಾಡಿಬಿಡುತ್ತೆ. ಈ ಹೇಳಿದ್ರಲ್ಲ, ಬ್ಲಡ್ ಅನ್ನ ಕ್ಲಾಟ್ ಆಗದಂತೆ ನೋಡಿಕೊಳ್ಳೋ ಶಕ್ತಿ ತುಳಸಿಗಿದೆ ಅಂತ ಹೇಳುತ್ತೆ. ಬ್ಲಡ್ ಅನ್ನ ಕ್ಲಾಟ್ ಆಗದಂತೆ ಮಾಡಿಕೊಳ್ಳೋ ಶಕ್ತಿ ತುಳಸಿಗಿದೆ. ಎಷ್ಟು ಆಸ್ಪಿರಿನ್ ತಗೊಂಡ್ರೆ ಪ್ರಯೋಜನ ಆಗೋದಿಲ್ಲ, ಆ ಶಕ್ತಿ ತುಳಸಿಗಿದೆ. ಅದು ತೀರ್ಥ, ಆ ತುಳಸಿ ದಳದ ಭಕ್ಷಣ ಸುಮ್ಮನೆ ಸ್ಥಿತಿ ತಿನ್ನಬಾರದು. ಮತ್ತೆ ದೇವರು ಸಮರ್ಪಣೆ ಮಾಡಿದ್ದಾಗಬೇಕು, ನಿರ್ಮಾಲ್ಯವಾಗಬೇಕು. ಆ ವಿದ್ಯುಕ್ತವಾಗಿ ಅದನ್ನು ಮಂತ್ರದಿಂದ ಅರ್ಪಣೆ ಮಾಡಿರಬೇಕು. ಆ ತುಳಸಿಯ ಮಹತ್ವ ಭಾರಿ ದೊಡ್ಡದು, ಅದರ ಉಪಯೋಗವನ್ನು ಪಡ್ಕೊಳ್ಬೇಕು ಅಂತ ಹೇಳ್ತಾ ನಾಳೆ ಪ್ರವಚನ ಎಂದಿನಂತೆ ಪ್ರಾರಂಭವಾಗುತ್ತೆ ಅಂತ ತಿಳಿಸಿ ಇವತ್ತಿನ ಪ್ರವಚನವನ್ನ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚ ಮಹಂ ತೇನ ನಿಯತಾಂ ಕಮಲಾಲಯ ಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ
ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವದಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿ ಚ ದಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕ್ರಂತತಿ ಸರ್ವೋತ್ತಮೋ ವಿಷ್ಣುರಥೋ ರಮಾ ಚ ಬ್ರಹ್ಮಾ ಚ ವಾಯುಶ್ಚ ತದೀಯ ಪತ್ನ್ಯೋ ಅನ್ಯೇ ಚ ದೇವಾಃ ಸತತಂ ಪ್ರಸನ್ನಾ ಹರೌ ಸುಭಕ್ತಿಂ ಮಯೇ ಸಂದೇಶಂತು ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿ ಲಯೋನ್ನಯತಿ ಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರ ಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ. ಪರಮ ಪವಿತ್ರವಾದ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದ ನಂತರ ಭೀಷ್ಮ ಪರ್ವ ಪ್ರಾರಂಭವಾಗಿ ಅದರಲ್ಲಿ ಶ್ರೀ ವೇದವ್ಯಾಸರಿಂದ ಸಂಜಯನಿಗೆ ದಿವ್ಯದೃಷ್ಟಿ ಅನುಗ್ರಹಿತವಾಯಿತು. ಧೃತರಾಷ್ಟ್ರನ ಅಪೇಕ್ಷೆಯಂತೆ ಧೃತರಾಷ್ಟ್ರ ಏನು ಇಷ್ಟಪಡ್ತಾನೆ ಅದನ್ನು ಕಣ್ಣಾರೆ ಕಂಡು ವಿವರಣೆ ಮಾಡ್ತಕ್ಕಂಥ ಸಾಮರ್ಥ್ಯವನ್ನು ಸಂಜಯನಿಗೆ ವೇದವ್ಯಾಸರ ಅನುಗ್ರಹವನ್ನು ಮಾಡ್ತಾರೆ. ಅದು ವಿಶ್ವದ ಇತಿಹಾಸದಲ್ಲೇ ನಡೆದಂಥ ಅತ್ಯದ್ಭುತವಾದ ಒಂದು ಘಟನೆ. ಮುಂದೆ ಅಪೇಕ್ಷೆ ಪಟ್ಟ ಧೃತರಾಷ್ಟ್ರ ಏನಾಯಿತು, ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಏನು ನಡೆಯಿತು ಅಂತ ಪ್ರಾರ್ಥನೆ ಮಾಡಿದಾಗ ಸಂಜಯ ನಡೆದದಿನೆಲ್ಲ ಹೇಳಿದ. ದುರ್ಯೋಧನ ದ್ರೋಣರ ಬಳಿಗೆ ಹೋಗಿ ಎರಡೂ ಸೇನೆಗಳ ಬಲಾಬಲವನ್ನು ತುಲನೆ ಮಾಡಿ ಅದರಲ್ಲಿ ಪಾಂಡವರ ಬಲ ತಮ್ಮನ್ನು ಗೆಲ್ಲೋದಕ್ಕೆ ಅತ್ಯಂತ ಸಮರ್ಥ ಅನ್ನೋದನ್ನು ತೋಡಿಕೊಂಡ. ಅವನ ವಿಷಾದದ ಪರಿಹಾರಕ್ಕೋಸ್ಕರ ಭೀಷ್ಮರು ಶಂಖನಾದವನ್ನು ಮಾಡಿದರು. ಅದಕ್ಕೆ ಪ್ರತಿಯಾಗಿ ಶ್ರೀಕೃಷ್ಣ ಪರಮಾತ್ಮನ ನೇತೃತ್ವದಲ್ಲಿ ಪಾಂಡವರ ಕಡೆಯಿಂದ ಅಭೂತಪೂರ್ವವಾದ ಶಂಖಘೋಷ ಬಂತು. ಸಘೋಷೋ ಧಾರ್ತರಾಷ್ಟ್ರಾಣಾಂ ಹೃದಯಾನಿ ವ್ಯದಾರಯತ್. ಆ ಒಂದು ಪವಿತ್ರವಾದಂತಹ ಮಂಗಲ ಘೋಷ ದುರ್ಯೋಧನಾದಿಗಳ ಹೃದಯದಿಂದ ಒಡೆದಾಕಿತು ಅಂತ ಹೇಳಿದರು. ಈ ಹೊತ್ತಿಗೆ ಅಥ ವ್ಯವಸ್ಥಿತಾನ್ ದೃಷ್ಟ್ವ ಧಾರ್ತರಾಷ್ಟ್ರಾನ್ ಕಪಿಧ್ವಜ ಪ್ರವೃತ್ತೇ ಶಸ್ತ್ರ ಸಂಪಾತೆ ಧನುರುದ್ಯಮ್ಯ ಪಾಂಡವ. ಮುಂದೆ ಅರ್ಜುನ ಕೃಷ್ಣನನ್ನು ಪ್ರಾರ್ಥನೆ ಮಾಡಿದಂತೆ ಎರಡೂ ಸೇನೆಗಳ ಮಧ್ಯದಲ್ಲಿ ರಥವನ್ನು ನಿಲ್ಲಿಸಿ ನೋಡು ಅರ್ಜುನ ಅಂತ ತೋರಿಸಿದಾಗ ಅರ್ಜುನನಿಗೆ ಆಘಾತವಾಯಿತು. ಆತನಿಗೆ ಕರುಣೆ ಉಕ್ಕಿ ಬಂತು. ರಾಜ್ಯಕ್ಕೋಸ್ಕರ ಬಂಧು ಬಾಂಧವರನ್ನ ಅಗಾಧ ಸಂಖ್ಯೆಯಲ್ಲಿ ಕೊಲ್ಲೋದು ಪಾಪಕಾರ್ಯ ಅಂತಕ್ಕಂಥ ಭಾವನೆಯಿಂದ ನನಗೆ ಯುದ್ಧ ಬೇಡ, ರಾಜ್ಯ ಬೇಡ, ಏನೂ ಬೇಡ, ನಾನು ಭಿಕ್ಷೆ ಬೇಡಬೇಕಾದರೂ ಬದುಕ್ತೇನೆ ಅಂತಕ್ಕಂಥ ತೀರ್ಮಾನಕ್ಕೆ ಬಂದ. ಬಿಲ್ಲು ಬಾಣಗಳ ರಸದಲ್ಲಿ ಹಾಕಿದ. ನಯೋತ್ಸೇ ಇದಿ ಗೋವಿಂದಂ ಮುಕ್ತ ತುಷ್ಣೀಂ ಬಭೂವ. ನಾನು ಯುದ್ಧ ಮಾಡಲಾರೆ ಎನ್ನ ತೀರ್ಮಾನಕ್ಕೆ ಬಂದ. ಆಗ ಭಗವಂತನಾದ ಕೃಷ್ಣ ಆತನಿಗೆ ಉಪದೇಶ ಮಾಡಿದಂತಹ ಅತ್ಯದ್ಭುತವಾದಂತಹ ಪ್ರಸಂಗವೇ ಭಗವದ್ಗೀತೆಯಿಂದ ವಿಶ್ವಖ್ಯಾತಿ ಪಡೆದಿರತಕ್ಕಂತಹ ಕೃತಿ. ಆ ಸಮಯದಲ್ಲಿ ಅರ್ಜುನನ ಪ್ರಾರ್ಥನೆ, ಅರ್ಜುನ ಯುದ್ಧ ಮಾಡೋದಿಲ್ಲ ಅಂತ ಹೇಳಿದ್ದು ಒಂದು ಭಾಗ. ಆ ರೀತಿ ನಾವು ಅಂತಲೇ ಇರ್ತೇವೆ, ಅದು ಮಾಡೋದಿಲ್ಲ ಇದು ಮಾಡಲ್ಲ ಅಂತಲೇ ಇರ್ತೇವೆ. ನಮಗೆಲ್ಲ ದೇವರು ಹೇಳೋದಿಲ್ಲ. ಯಾತಕ್ಕೆ ಅರ್ಜುನಿಗೆ ಹೇಳಿದ ಅಂದರೆ ಏನು ಮಾಡಬೇಕು ಹೇಳುವಂತ ಕೇಳಿಕೊತಾನೆ, ಅದು ಮುಖ್ಯ. ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮೂಢ ಚೇತಾಹ ಯಶ್ರೇಯಸ್ಯಾನ್ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ. ನಾನು ನಿನ್ನ ಶಿಷ್ಯ, ನಿನ್ನ ಶರಣು ಹೊಕ್ಕಿದ್ದೇನೆ, ನನ್ನ ಬುದ್ಧಿಗೆ ಮಂಕು ಕವಿದಿದೆ, ನಾನೀಗ ಧರ್ಮಾಧರ್ಮಗಳನ್ನು ತೀರ್ಮಾನ ಮಾಡೋ ಶಕ್ತಿ ಕಳ್ಕೊಂಡು ಬಿಟ್ಟಿದ್ದೇನೆ, ಅದಕ್ಕೆ ನೀನು ಹೇಳು, ಅದರಂತೆ ನಾನು ಮಾಡ್ತೇನೆ ಅಂತ ಹೇಳಿದ್ದೆ. ಇದು ಒಳ್ಳೆಯ ಒಂದು ಸರ್ವ ಸಮರ್ಪಣೆಯ ಒಂದು ಭಾಗ. ಈ ರೀತಿ ಅವನು ತನ್ನ ಸಬ್ಮಿಟ್ ಮಾಡಿಕೊಳ್ಳುತ್ತಾನೆ, ಅವನಿಗೆ ಶಾಸ್ತ್ರ ಉತ್ತರ ಕೊಡುತ್ತದೆ ಹೊರತು ದೇವರು ದಾರಿ ತೋರಿಸ್ತೇನೆ ಹೊರತು ಕಂಡವರಿಗೆಲ್ಲ ದಾರಿ ತೋರಿಸೋದಿಲ್ಲ. ದುರ್ಯೋಧನ ಅವನು ದುಃಖಪಟ್ಟವನೇ, ಎರಡು ಸೇನೆ ಅಯ್ಯೋ ನಮ್ಮ ಗತಿಯನ್ನು ದುಃಖಪಟ್ಟ, ಪರಿಹಾರ ಏನು ಕೇಳಲೇ ಇಲ್ಲ. ಅದರ ಫಲಿತಾಂಶ ಅವನಿಗೆ ಪರಿಹಾರ ಸಿಗಲಿಲ್ಲ. ಆದ್ರೆ ಅರ್ಜುನಿಗೆ ಸಿಗಲಿಕ್ಕೆ ಕಾರಣ ಕೇಳ್ಕೊಂಡಿದ್ದ ಕಾರಣ ಆಯಿತು. ದುರ್ಯೋಧನನ ಕೇಳಿದ, ದ್ರೋಣರನ್ನು ಕೇಳಿದ, ಅವರು ಇನ್ಕಾಂಪಿಟೆಂಟ್, ಅವರು ಕ್ಯಾಂಡಿಡೇಟೇ, ಏನೂ ಪ್ರಯೋಜನ ಇಲ್ಲ, ನಾನೇ ಆಗಿ ಯುದ್ಧ ಮಾಡಲಿ ಅಂತ ಹೇಳಿದ್ರೆ ನನಗತ್ತಿನ ಅದೇ ಆಗಿದೆ ಅಂತ ಹೇಳ್ತಾರೆ ಪಾಪ ಅವರು. ಆದ್ದರಿಂದ ಅಸಮರ್ಥರನ್ನು ಕೇಳಿ ಪ್ರಯೋಜನ ಇಲ್ಲ. ಉತ್ತರವನ್ನು ಕೇಳದೇ ಇರೋದು ಒಂದು ತಪ್ಪು, ಸಮರ್ಥರ ಅಲ್ಲದವರನ್ನು ಕೇಳೋದು ಇನ್ನೊಂದು ತಪ್ಪು ಅಂತ ಹೇಳುತ್ತಾರೆ. ಮತ್ತು ರೋಗ ಬಂದಿದೆ ತೋರಿಸಲೇ ಇಲ್ಲ ತಪ್ಪು, ಬಿಟ್ಟು ಯಾರೋ ಇಂಜಿನಿಯರಿಗೆ ತೋರಿಸ್ತಾ ಹೋಗಿ ಡಾಕ್ಟರ್ ತೋರಿಸೋದು ಬಿಟ್ಟುಬಿಟ್ಟು ಮತ್ತೊಂದು ತಪ್ಪದು. ಆದ್ದರಿಂದ ಎರಡು ತಪ್ಪನ್ನು ಮಾಡ್ತಾನೆ ಮನುಷ್ಯ. ಇವತ್ತು ಎರಡನ್ನೂ ತಪ್ಪು ಮಾಡದೆ ಹೋಗಿದ್ದು ಅರ್ಜುನನ ವೈಶಿಷ್ಟ್ಯವಾಯಿತು. ಅದಕ್ಕೆ ಯಾರು ಯಾವ ಸಮಸ್ಯೆ ಇದೆ, ಯಾರನ್ನ ಮೊರೆ ಹೋಗ್ತಾ ಸಮಸ್ಯೆಗೆ ಉತ್ತರ ಸಿಗುತ್ತೆ ಅಂಥವರಲ್ಲಿ ತಮ್ಮ ದುಃಖವನ್ನು ತೋಡಿಕೊಳ್ಳಬೇಕು ಎಂಬುದು ಶಾಸ್ತ್ರದ ಆದೇಶ. ಅದಕ್ಕೊಳ್ಳೆಯ ನಿದರ್ಶನ ಅರ್ಜುನ. ಹಾಗೆ ಮಾಡದೇ ಇದ್ದ ಮಹಾಪಾಪಿ ದುರ್ಯೋಧನ. ದ್ರೋಣರು ಒಬ್ಬ ಜೀವ, ಅವರನ್ನು ಕೇಳ್ತಾನಷ್ಟೇ. ದೇವರನ್ನು ಕೇಳಿ ಪ್ರಯೋಜನ, ದೇವರನ್ನು ಕೇಳಬೇಕು ಉತ್ತರಕ್ಕೆ. ಕೃಷ್ಣ ದೇವ, ಅದಕ್ಕೆ ಶ್ರೀ ಭಗವಾನುವಾಚ. ಇಡೀ ಭಗವದ್ಗೀತೆಯಲ್ಲಿ ಒಂದ್ಸರ್ತಿ ಕೂಡ ಕೃಷ್ಣವಾಚ ಅಂತ ಬರೋದಿಲ್ಲ, ಶ್ರೀ ಭಗವಾನುವಾಚ ಅಂತ ಬರುತ್ತೆ. ಅದಕ್ಕೆ ಭಗವದ್ಗೀತೆ, ಕೃಷ್ಣಗೀತೆ ಅಂತ ಹೆಸರಾಗಲಿಲ್ಲ, ಭಗವದ್ಗೀತೆ ಅಂತಾನೆ ಹೆಸರಾಯಿತು. ಅಂದ್ರೆ ಭಗವಂತನ ಸಂದೇಶ, ಭಗವಂತನ ಉಪದೇಶ ಅದು. ಆ ಕ್ಷಣದಲ್ಲಿ ಅರ್ಜುನ ಅತಿ ಕೇಳಿದ, ಹೇಳು ಅಂತ ಕೇಳಿದ, ಅಷ್ಟೇ ಅಲ್ಲ, ನೀನು ಹೇಳಲೇಬೇಕು, ಆಗಷ್ಟೇ ನನ್ನ ಸಮಾಧಾನ ಅಂತ ಇನ್ನೂ ಹೇಳಿದ. ಅದು ಮುಖ್ಯ. ಏನಂತ, ನಚೈತ ದ್ವಿದ್ಮಃ ಕಟರನ್ನು ಗರೀಯಾನ್ ಅಂತ ಪ್ರಾರ್ಥನೆ ಮಾಡಿಕೊಂಡ ಅರ್ಜುನ, ನಹಿ ಪ್ರಪಶ್ಯಾಮಿ ಮಮಾಪನುದ್ಯಾತ್ ಯಚ್ಛೋಕ ಮುಚ್ಛೋಷಣ ಇಂದ್ರಿಯಾಣಾಂ ಅವಾಪ್ಯ ಭೂಮೌ ಅಸಪತ್ನ ವೃದ್ಧಂ ರಾಜ್ಯಂ ಸುರಾಣಾಮಪಿ ಚ ಆಧಿಪತ್ಯಂ. ನನಗೆ ನೀನು ಉತ್ತರವನ್ನು ಕೊಡಬೇಕು, ನಾನು ಸಮಾಧಾನ ಹೊಂದಬೇಕಷ್ಟೇ, ಅದರ ಬದಲು ಬೇರೆ ಏನು ಕೊಟ್ಟರು ನಾನು ಒಪ್ಪದಿಲ್ಲ ಅಂತ ಹೇಳಿದ್ದಾನೆ. ಇದು ಬಹಳ ಮುಖ್ಯ ಇದು. ಅಂದ್ರೆ ಜ್ಞಾನಕ್ಕೆ ಸಾಟಿ ಜ್ಞಾನನೇ, ಮತ್ತೊಂದು ಸಬ್ಸ್ಟಿಟ್ಯೂಟ್ ಅದಕ್ಕಿಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ನನಗೆ ಇಡೀ ತ್ರೈಲೋಕ್ಯದ ರಾಜ್ಯವನ್ನು ಕೊಟ್ಟರು ಕೂಡ ನನಗೆ ಬೇಕಿಲ್ಲ, ನನಗೆ ನಿನ್ನ ಉಪದೇಶ ಬೇಕು ಅಂತ ಕೇಳುತ್ತಾನೆ. ಇದನ್ನ ಅಥ ಅಂತ ಕರೀತಾರೆ. ಅಥಾತೋ ಬ್ರಹ್ಮ ಜಿಜ್ಞಾಸ. ಜ್ಞಾನ ಬೇಕು ಅಂತ ಹೋದರೆ ಅವರಿಗೆಲ್ಲ ಜ್ಞಾನ ಬರೋದಿಲ್ಲ. ನಮಗೆ ಬೇರೆ ಏನೂ ಬೇಡ, ಜ್ಞಾನವೇ ಬೇಕು ಅಂದವರಿಗೆ ಜ್ಞಾನ ಬರುತ್ತೆ ಅಂತ ಹೇಳ್ತಾರೆ. ಜ್ಞಾನವೇ ಬೇಕು ಬೇರೆ, ಜ್ಞಾನ ಬೇಕು ಬೇರೆ. ಅಂದ್ರೆ ಬಂದರಾಯ್ತು ಹೋದರೆ ಕ್ಯಾಶುವಲ್ ಅಪ್ರೋಚ್ನಿಂದ ಜ್ಞಾನ ಬರೋದಿಲ್ಲ, ಅದಕ್ಕೆ ಫುಲ್ ಎಫರ್ಟ್ಸ್ ಹಾಕಬೇಕು. ಅದಕ್ಕೆ ಅರ್ಜುನ ನನ್ನ ಪ್ರಾರ್ಥನೆ ಭಾರಿ ದೊಡ್ಡದು. ನಚಿಕೇತನಿಗೂ ಹಾಗೇನೆ, ಯಮದೇವರು ಕೇಳಿಬಿಡ್ತಾರೆ, ಈ ವರ ಕೇಳಿಕೊ ಅಂದ್ರೆ ಆತ ಕೇಳ್ತಾನೆ, ನನಗೆ ಭಗವಂತನ ಸ್ವರೂಪ ಹೇಳಬೇಕು ಅಂತ ಕೇಳಿದರೆ ಅದನ್ನು ಬಿಟ್ಟು ಬೇರೆ ಕೇಳಿಕೊ ಅಂತ ಹೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ನನಗೆ ಅದು ಬೇಕಿಲ್ಲ ಅಂತ ಹೇಳ್ತಾರೆ. ಏನು ನಚಿಕೇತ, ಬೇಕಾದ ಕೊಡ್ತೇನೆ ನಿನಗೆ, ಚಿನ್ನ ಕೊಡ್ತೇನೆ, ರತ್ನಹಾರಗಳನ್ನು ಕೊಡ್ತೇನೆ, ಭೂಮಿಗಳನ್ನು ಕೊಡ್ತೇನೆ, ಗೋವುಗಳನ್ನು ಕೊಡ್ತೇನೆ, ಏನು ಬೇಕು ನಿನಗೆ ಅಂತ ಕೇಳಿದ್ರೆ ಅದು ಯಾವುದೋ ನನಗೆ ಬೇಕಿಲ್ಲ, ಅದೆಲ್ಲ ಪ್ರೇಯಸ್ಸು, ನನಗೆ ಶ್ರೇಯಸ್ಸು ಬೇಕು ಅಂತ ಹೇಳಿದ್ದಾನೆ. ಪ್ರೇಯಸ್ಸು ಬೇರೆ, ಕೆಲಸ ಕೇಳಕ್ಕೆ ಹೋದನ್ನು ಊಟ ಮಾಡ್ಕೊಂಡು ಹೋಗಂದ್ರೆ ಏನರ್ಥ? ಇವತ್ತೊಂದು ಊಟ ಆಯ್ತು ಅಷ್ಟೇನೆ, ಕೆಲಸ ಕೊಡಿಸಿಬಿಟ್ಟು ಜನ್ಮ ಪೂರ್ತಿ ಹೊಡೆದು ಕೆಲಸ ಕೊಡಬೇಕಾ, ಊಟ ಹಾಕಬೇಕಾಗಿಲ್ಲ ಅವನು, ಜನ್ಮ ಪೂರ್ತಿ ಊಟ ಹಾಕಿದ್ರೆ ಪುಣ್ಯ ಬರುತ್ತ. ಒಂದು ದಿವಸ ಹಾಕಿದ್ರೆ ಮೂರು ತಾಸಿಗೆ ಹೋಗುತ್ತೆ ಅಷ್ಟೇ, ಏನು ಪ್ರಯೋಜನ ಇಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಲೌಕಿಕ ಎಲ್ಲ ಊಟ ಇದ್ದ ಹಾಗೆ, ಅಧ್ಯಾತ್ಮವೆಲ್ಲ ಕೆಲಸ ಇದ್ದ ಹಾಗೆ. ಇವತ್ತು ಶ್ರೇಯಸ್ಸು ಅಂದ್ರೆ ಅದು, ಶ್ರೇಯಸ್ಸು ಎಂಬುದು ಇಹಾಪರ ಎರಡಕ್ಕೂ ಸಾಧನ ಅದು. ಆದರೆ ಪ್ರೇಯಸ್ಸು ಎಂಬುದು ತೀರ ಕ್ಷಣಿಕವಾದದ್ದು. ಯಾರು ಪ್ರೇಯಸ್ಸನ್ನ ಇವತ್ತು ಮನುಷ್ಯ ಬದುಕಿದ್ರೆ ಪ್ರೇಯಸ್ಸಿಗೋಸ್ಕರ, ಶ್ರೇಯಸ್ಸಿನ ಕಾನ್ಸೆಪ್ಟ್ ಇಲ್ಲ ನಮ್ಮ ಜನಗಳಿಗೆ. ಮುಂದೇನೋ ಒಂದು ಯೋಚನೆ ಕೂಡ ಮಾಡೋದಿಲ್ಲ, ನಾಳೆಗೇನೋ ಅಂತ ಕೂಲಿಯವನು ನಾಳೆ ದಿಕ್ಕದು ಕೂಲಿ ಉಂಟ್ರೆ ಉಂಟು ಅದ್ರಲ್ಲಿ ಹೋಗುವಿಂದ ಅವನ ಗತಿ. ಇನ್ನು ಎಷ್ಟೋ ಪ್ರೈವೇಟ್ ನೆಲೆಸ್ತಿರ್ತಾರೆ, ಮನೆಗೆ ಹೋಗುವಂತ 50 ಲಕ್ಷ ರೂಪಾಯಿ ಸಂಬಳ, ನಾಳೆ ಬೀದಿ ಏನೂ ಇಲ್ಲ, ಆ ಸೆಕ್ಯೂರಿಟಿನೇ ಇಲ್ಲ, ಇದು ಯೋಚನೆ ಮಾಡಬೇಕು. ಆದರೆ ಭಗವಂತನ ಸಬ್ ಸರ್ಕಾರ ಹಾಗಲ್ಲ, ಮುಂದೆ ನಮ್ಮ ಗತಿ ಏನು ಅಂತ ಯೋಚನೆ ಮಾಡಬೇಕು. ಮುಂದೆ ನಮ್ಮ ಗತಿ ಏನು, ಅದನ್ನ ಆ ರಿಟೈರ್ಮೆಂಟ್ ಆದಮೇಲೆ ಏನು ಅಂತ ಪ್ರಶ್ನೆ ಬರ್ತದಲ್ಲ, ಆಫ್ಟರ್ ಡೆತ್ ಏನು ಅಂತ ಯೋಚನೆ ಮಾಡಬೇಕು ಮನುಷ್ಯ. ಇವತ್ತು ಆ ಬಗ್ಗೆ ಯೋಚನೆ ಮಾಡೋದಷ್ಟೇ ವಿವೇಕಿಗಳ ಕೆಲಸ ಅದು. ಇವತ್ತು ಈವನ್ ಆಫ್ಟರ್ ರಿಟೈರ್ಮೆಂಟ್ ಹೇಗೆ ನಮಗೆ ಲೈಫ್ ಇದೆ ಎಂದು ಗೊತ್ತಿದೆಯೋ, ಈವನ್ ಆಫ್ಟರ್ ಡೆತ್ ಲೈಫ್ ಇದೆ, ಅದಕ್ಕೇನು ಸಾಧನೆ ಮಾಡಿಕೊಳ್ಬೇಕು ಅಂತ ಯಾರು ಯೋಚನೆ ಮಾಡೋದಿಲ್ಲ, ಅವರೆಲ್ಲ ಅವಿವೇಕಿಗಳು ಅಂತ ಹೇಳುತ್ತಾರೆ. ಅಂಧೇನ ಇವ ನಿಯಮಾನ ಯಥಾಂಧಾಹ. ಅದೆಲ್ಲ ನಚಿಕೇತನ ಪ್ರಸಂಗದಲ್ಲಿ ಬರತಕ್ಕಂಥ ಕಠೋಪನಿಷತ್ತಿನ ಮಾತುಗಳು. ಇಲ್ಲಿ ಅವನು ಅದೆಲ್ಲ ತ್ಯಾಗ ಮಾಡಿ ನನಗದೇನು ಬೇಡ, ನನಗದನ್ನೇ ಹೇಳಬೇಕು ಅಂತ ಹೇಳಿದಾಗ ಆಗ ಅವರು ಹೇಳುತ್ತಾರೆ, ಭಲೆ ನಚಿಕೇತ, ನೀನು ಪ್ರೇಯಸ್ಸನ್ನು ತ್ಯಾಗ ಮಾಡಿದೆ, ಶ್ರೇಯಸ್ಸನ್ನು ಆರಿಸಿಕೊಂಡೆ, ಅದಕ್ಕೆ ಹೇಳ್ತೇನೆ ಕೇಳು ಅಂತ ಹೇಳಿದೆ. ಕಠೋಪನಿಷತ್ತಿನ ದೊಡ್ಡ ತತ್ವವಾಯಿತು. ಅರ್ಜುನ ಆ ರೀತಿಯಲ್ಲಿ ಕೇಳ್ತಾ ಇರೋದಕ್ಕೆ ಭಗವದ್ಗೀತೆ ಅಂತಕ್ಕಂಥ ಶಾಸ್ತ್ರ ಬಂತು. ಇವತ್ತು ನಮಗೆ ಅಂತ ಒಂದು ಅಪೂರ್ವವಾದಂತಹ ಬ್ರಹ್ಮ ಜಿಜ್ಞಾಸ ಅಂತ ಕರೆದಿದ್ದಾರೆ. ದೇವರನ್ನು ತಿಳ್ಕೊಳ್ಳೇಬೇಕು ಅಂತಕ್ಕಂಥ ಬಯಕೆ ಇದ್ದವರಿಗೆ ಶಾಸ್ತ್ರ ಉತ್ತರ ಕೊಡುತ್ತೆ. ಕೃಷ್ಣ ಮಾತಾಡದ, ಕೃಷ್ಣ ಹೇಗೆ ಮಾತಾಡ, ನಗನಗ್ತಾ ಮಾತಾಡ್ತಾನೆ ಅಂತ ಭಗವಂತ. ಅಂತ ಹೊತ್ತಲ್ಲಿ ಟೆನ್ಷನ್ನು, ಇನ್ನು ಮದುವೆ ಆಗಬೇಕು ಅಂತ ತಾಳಿ ಕಟ್ಟೋದಿಲ್ಲ ಅಂದ್ರೆ ಎಷ್ಟು ದುಃಖ ಆಗ್ಬಹುದು ಯಾರಿಗಾದ್ರೂ ಕೂಡ. ಅದು ಹುಡುಗರಿಗೆ ಎಷ್ಟು ಟೆನ್ಷನ್, ಎಲ್ಲರೂ ಏನು ವೀಕ್ ಇದ್ರೆ ಹೋಗೇ ಬಿಡ್ತಾರೆ ಪಾಪ. ಕೃಷ್ಣ ನಗುತ್ತಾ ಮಾತಾಡ್ತಾನೆ, ಅದಕ್ಕೆ ಎಲ್ಲ ಗೊತ್ತಿರೋದ್ರಿಂದ ಇದು ವಿಶೇಷ. ಎಲ್ಲ ಗೊತ್ತು ಎಲ್ಲ ಮಾಡ್ತಾನೆ, ಗೊತ್ತಿದ್ದವರಿಗೆ ಮಾಡಕ್ ಬರುತ್ತೆ ಅಂತ ನಿಯಮ ಇಲ್ಲ, ಮಾಡಕ್ಕೆ ಗೊತ್ತಿರುತ್ತೆ ಅಂತ ನಿಯಮ ಇಲ್ಲ. ಭಗವಂತನಿಗೆ ಎರಡೂ ಗೊತ್ತಾದ್ರಿಂದ ತಕ್ಷಣ ಹೇಳ್ತಾನೆ, ಅಶೋಚ ನನ್ವಶೋಚಸ್ತ್ವಂ. ಅಲ್ಲಿ ಹೇಳ್ತಾರೆ, ತಮುವಾಚ ಋಷಿಕೇಶ ಪ್ರಹಸನ್ನಿವ ಭಾರತ. ನಗನಗುತ್ತಾ ಮಾತಾಡ್ತಾನೆ ಅಂತ ಕೃಷ್ಣ. ಕೃಷ್ಣ ನಗನಗುತ್ತಾ ಮಾತಾಡ್ತಾನಲ್ಲ, ಕೇಳೋರಿಗೆ ಖುಷಿಯಾಗುತ್ತ. ಹೇಳೋನೇ ಹತ್ಕೋತಾ ಹೇಳಿದ್ರೆ ಕೇಳೋನೇ ಏನ್ ಮಾಡ್ತಾನೆ ಈ ಮಧ್ಯೆ? ಇವತ್ತು ಯೋಚನೆ ಮಾಡಬೇಕು. ಕೃಷ್ಣ ಕೊಡೋ ಉಪದೇಶದ ಸಂದೇಶ ಇದು ಮ್ಯಾನೇಜ್ಮೆಂಟ್ ಟ್ಯಾಕ್ಟಿಕ್ಸ್ ಅದು ಒಂದು. ನಗನಗುತ್ತಾ ಮಾತಾಡಿ ವ್ಯಾಪಾರ ಆಗುತ್ತೆ, ಇದ್ರೆ ಹತ್ಕೋತಾ ನೀನೇ ಹೋಗು, ನೀನೇ ಅಳ್ತಿ ನಮ್ಗೇನು ಕೊಡ್ತಿ ಅಂತ ಹೇಳಿಬಿಡ್ತಾರೆ ಅಷ್ಟೇ. ಅದು ಒಂದು ರಾಮದೇವರು ಮಾತಾಡಬೇಕಾದ್ರೆ ಸ್ಮಿತಪೂರ್ವ ಅಭಿಭಾಷೀಚ ಅದೇ ವರ್ಣನೆ ಮಾಡ್ತಾರೆ. ರಾಮದೇವರು ನಗನಗುತ್ತಾ ಮಾತಾಡ್ತಿದ್ರು, ಅದೇ ರೀತಿ ಕೃಷ್ಣ ನಗನಗುತ್ತಾ ಭಗವದ್ಗೀತೆಯನ್ನು ಹೇಳ್ತಾನೆ. ಎಷ್ಟು ಆಶ್ಚರ್ಯ! ಅದಕ್ಕೆ ಉತ್ತರ ಕೊಡ್ತಾರೆ, ಯಾರು ಇದನ್ನು ಕೇಳ್ತಾರೋ ಅವರಿಗೆ ಆನಂದ ಸಿಗುತ್ತೆ ಅಂತ ಅದಕ್ಕೆ ಅರ್ಥ ಅದಕ್ಕೆ. ಆದರೆ ಅರ್ಜುನ ಸರಿಯಾಗಿ ಕೇಳಿದ, ಅಶೋಚ್ಯಾನ್ ಅನ್ವಶೋಚಸ್ತ್ವಂ ಪ್ರಜ್ಞಾ ವಾದಾಂಶ್ಚ ಭಾಷಸೆ ಗತಾಸು ನಗತಾಸುಂಶ್ಚ ನಾನು ಶೋಚಂತಿ ಪಂಡಿತಾಹ. ಅರ್ಜುನ ಯಾತಕ್ಕೆ ಯುದ್ಧ ಮಾಡೋದಿಲ್ಲ ನೀನು ಹೇಳು? ಒಂದು ಕೆಲಸಕ್ಕೆ ಕಾರಣ ಬರೀ ಮಾಡೋದಿಲ್ಲ ಅಂದ್ರೆ ಏನೋ ಮಾಡೋಕ್ಕಾಗೋದಿಲ್ಲ. ಒಂದು ಕಾರಣ ಕೊಟ್ಟರೆ ಉತ್ತರ ಕೊಡಬಹುದು ಅದಕ್ಕೆ. ಏನು ನಿನ್ನ ಕಾರಣ? ಅರ್ಜುನ ಕಾರಣ ಕೊಟ್ಟಿದ್ದಾನೆ, ಇವರೆಲ್ಲ ಸಾಯ್ತಾರೆ. ಈ ಗುರುನ ಹತ್ವಾ ಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತು ಭೈಕ್ಷಮಪಿ ಇಹ ಲೋಕೆ. ಗುರುಗಳನ್ನು ಕೊಲ್ಲೋದು ಹೇಗೆ? ಇದೆಲ್ಲ ಯೋಚನೆ ಮಾಡಿದ್ದ. ಹತ್ವೈತಾರ್ ಆತ ತಾಯಿನಃ ಸಂಹಾರ ಹೇಗೆ ಅಂತ ಪ್ರಶ್ನೆ ಮಾಡಿದ್ದ, ಸಾವಿನ ಬಗ್ಗೆ ಪ್ರಶ್ನೆ ಮಾಡಿದ್ದ. ಅದಕ್ಕೆ ಪರಮಾತ್ಮ ಉತ್ತರ ಕೊಡ್ತಾನೆ, ನೀನು ಅಳತಾ ಇರೋದಕ್ಕೆ ನನ್ನ ಆಕ್ಷೇಪಣೆ ಇಲ್ಲ, ಅಳಬಾರದವ್ರ ಬಗ್ಗೆ ಅಳತಾ ಇದ್ದೀ ಅದಕ್ಕೆ ನಾನು ಆಕ್ಷೇಪಣೆ ಅಂತ ಹೇಳುತ್ತಾನೆ. ಅಶೋಚ್ಯಾನ್ ಅನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಅಳಬಾರದವರಿಗೆ ಅಳತಾ ಇದ್ದೆ ಇದು ಸರಿಯಲ್ಲ, ಆಡಬಾರದ ಮಾತಾಡ್ತಾ ಇದ್ದೀ ಅದು ಸರಿಯಲ್ಲ. ಇವತ್ತು ಸಕಾರಣವಾಗಿ ಅತ್ರೆ ಅದಕ್ಕೊಂದು ಮಾರ್ಗ ತೋರಿಸ್ತಾರೆ. ಅಳಬಾರದಕ್ಕತ್ರ ಏನ್ ಮಾಡಬೇಕು? ಇದಕ್ಕೆ ಸಿನಿಮಾ ಟಿಕೆಟ್ ಸಿಗಲಿಲ್ಲ ಅಂತ ಹತ್ರ ಏನ್ ಮಾಡಬೇಕು? ಆದ್ರೆ ಅಡ್ಮಿಷನ್ ಹಾಲ್ ಟಿಕೆಟ್ ಸಿಗಲಿಲ್ಲ ಎಕ್ಸಾಮ್ಗೆ ಅಂದ್ರೆ ಯೋಚನೆ ಮಾಡಬೇಕಾಗ. ಬರೀ ಅವ್ರ ಲೈಫ್ ವರ್ಷದ ಪ್ರಶ್ನೆ ಅದು ಒಂದು ಪಾಪ. ಇಲ್ಲೇ ನೋಡಿ ಸಿಕ್ಕರು ಅಷ್ಟೇ, ಸಿಗದವರು ಅಷ್ಟೇ. ಸಿಕ್ಕರು ಸಂತೋಷ ಪಟ್ಟರು ಅರ್ಥ ಇಲ್ಲ, ಸಿಗದ ದುಃಖ ಪಟ್ಟರು ಅರ್ಥ ಇಲ್ಲ. ಆದ್ರೆ ಇದಕ್ಕೆ ಅರ್ಥ ಇದೆ. ಆದ್ರಿಂದ ಅಳೋದನ್ನು ಬೇಡ ಅಂತ ಹೇಳಲಿಲ್ಲ. ಅಳಬಾರದಕ್ಕತ್ರ ತಪ್ಪಾಗುತ್ತದೆ. ಅಶೋಚ್ಯಾನ್ ಅನ್ವಶೋಚಸ್ತ್ವಂ, ಶೋಕಕ್ಕೆ ಅನರ್ಹರ ಬಗ್ಗೆ ಅಳ್ತಾ ಇದ್ದೆ ನೀನೀಗ. ಹೋಗಲಪ್ಪ, ಆಡೋ ಮಾತುಗಳೆಲ್ಲ ತಪ್ಪು ತಪ್ಪು ಮಾತಾಡ್ತಾ ಇದ್ದಿ. ಮಾಡಬಾರದ ಕೆಲಸ ಆಡಬಾರದ ಮಾತು ನಿನ್ನ ದೊಡ್ಡ ತಪ್ಪು ಅಂತ ಭಗವಂತ ಹೇಳುತ್ತಾನೆ. ಅಶಾ ಗತಾಸು ನಗತಾಸುಂಶ್ಚ ನಾನು ಶೋಚಂತಿ ಪಂಡಿತಾಹ. ಸತ್ತವರ ಬಗ್ಗೆ ಬದುಕಿದವರ ಬಗ್ಗೆ ಅಳಬಾರದು, ಮೇಲ್ನೋಟದ ಅರ್ಥ ಆಚಾರ್ಯ ಹೇಳುತ್ತಾರೆ. ಬದುಕಿದವರ ಬಗ್ಗೆ ಹೇಗೆ ಅಳೋದಿಲ್ವಲ್ಲ, ಹಾಗೆ ಸಾಯುವವರ ಬಗ್ಗೆನೂ ಅಳಬೇಕಾದ ಕಾರಣ ಇಲ್ಲ. ಇದು ಭಗವದ್ಗೀತೆ ಯಾತಕ್ಕೆ ಲೋಕಮಾನ್ಯವಾಯಿತು ಅಂದ್ರೆ ಅಳಬೇಡ ಅಂತ ಹೇಳ್ತಕ್ಕಂತ ಗ್ರಂಥ ಅದು. ಅಳೋದನ್ನು ಬೇಡ ಅಂತ ಅನಲೈಸ್ ಮಾಡೋದ್ರಿಂದ ಎಲ್ಲರಿಗೂ ಬೇಕಾದ ಗ್ರಂಥ ಅದು. ಯಾರು ಅಳ್ತಾರೋ ಅವರೆಲ್ಲ ಭಗವದ್ಗೀತೆ ಬೇಕು. ಅಳು ಹೋಗಿಸ್ತಾ ಆದ್ದರಿಂದ ರೋಗ ಇದ್ದವರಿಗೆ ವೈದ್ಯರು ಹೇಗೆ ಬೇಕೋ, ದುಃಖ ಇದ್ದವರಿಗೆ ಆನಂದ ಕೊಡತಕ್ಕಂಥ ಗ್ರಂಥ ಭಗವದ್ಗೀತೆ. ಶುರುವಾಗೋದೇ ಹಾಗೆ, ಅಶೋಚ್ಯಾರ್ ಅನ್ವಶೋಚಸ್ತ್ವಂ ಪ್ರಜ್ಞಾ ವಾದಾಂಶ್ಚ ಭಾಷಸೆ ಗತಾಸು ನಗತಾಸುಂಶ್ಚ ನಾನು ಶೋಚಂತಿ ಪಂಡಿತಾಹ. ತುಂಬಾ ಅರ್ಥ ಇರೋ ಮಾತು, ಎಷ್ಟು ಬರೀತಾರೆ ಅದಕ್ಕೆಲ್ಲ ಆಚಾರ್ಯರು. ಜಯತೀರ್ಥರು ಎಷ್ಟು ಬರೀತಾರೆ, ರಾಘವೇಂದ್ರ ಸ್ವಾಮಿಗಳು ಎಷ್ಟು ಬರೆದಿದ್ದಾರೆ, ಜನಕ್ಕೆ ಅದೆಲ್ಲ ಗೊತ್ತಿಲ್ಲ. ಆ ಎರಡು ಲೈನ್ ಶ್ಲೋಕಕ್ಕೆ ಬಿಡಿಸಿ ಬಿಡಿಸಿ ಅರ್ಥ ಹೇಳಿದಾಗ ಆಶ್ಚರ್ಯವಾಗಬೇಕು ಅಂತ ತುಂಬಿಸಿಬಿಟ್ಟಿದ್ದಾರೆ. ಮತ್ತೆ ದೊಡ್ಡವರಾದ ಭೀಮಾ ಮತ್ತು ಧರ್ಮರಾಜ ಯುದ್ಧಕ್ಕೆ ನಿಂತಾಗ, ನಾನು ಯುದ್ಧ ಮಾಡೋದಿಲ್ಲ ಅಂತ ನಿನಗೇನು ರೈತಿದೆ ಹೇಳೋದಕ್ಕೆ? ಮತ್ತೆ ಪ್ರಜ್ಞಾ ಅವಾದಾಂಶ್ಚ ಭಾಷಸೆ, ದೊಡ್ಡವರು ಆಫೀಸರ್ ಒಪ್ಪಿಕೊಂಡು ಕ್ಲರ್ಕ್ ಅಬ್ಜೆಕ್ಟ್ ಮಾಡಿದ್ರೆ ಯಾರು ಕೇಳ್ತಾರೆ ಅದನ್ನ? ತೀರ್ಮಾನ ಮಾಡೋದು ಅವ್ರದಷ್ಟೇ. ಇವಂದೇನಿದೆ ಬ್ಯಾಂಕ್ನ ಹೇಳ್ತಾರೆ, ಕೊಡು ಕೊಡು, ಇಸ್ಕೋ ಇಸ್ಕೋ ಅಷ್ಟೇ. ಇವಂಗಡ್ಡೆ ಏನಿದೆ ಲಾಸ್ಟ್, ಅವನ ಜವಾಬ್ದಾರಿ ಅಷ್ಟೇ, ಇವಂದೇನು ಜವಾಬ್ದಾರಿ ಅಲ್ಲ. ಅರ್ಜುನ ಮಹಾರಾಜನಲ್ಲ ಯುವರಾಜನೂ ಅಲ್ಲ, ಮಹಾರಾಜನಾದ ಧರ್ಮರಾಜ ಯುದ್ಧಕ್ಕೆ ನಿಂತಿದ್ದಾನೆ, ಯುವರಾಜನಾದ ಭೀಮಸೇನ ಯುದ್ಧ ಮಾಡ್ತಿದ್ದಾನೆ, ಇವಂದೇ ನಿಬದ್ದೆ. ಅದಕ್ಕೆ ಪ್ರಜ್ಞಾ ಅವಾದಾಂಶ್ಚ ಭಾಷಸೆ ಆಚಾರ ಅರ್ಥವನ್ನು ಬರೀತಾರೆ. ದೊಡ್ಡವರು ವಿರುದ್ಧವಾದ ಮಾತನ್ನಾಡ್ತಾ ಇದೆಯಲ್ಲ, ನೀವು ತೀರ ನೀವು ಯೋಚನೆ ಮಾಡೋ ಸ್ಥಿತಿ ನಿಲ್ಲ. ಈಗ ಈ ಮಾತನ್ನು ಹೇಳಿದಾಗ ನಾವು ನಮ್ಮ ಸಂಬಂಧ ಪಡೆದಿದ್ದ ವಿಚಾರದ ಬಗ್ಗೆ ಅತ್ತು ಪ್ರಯೋಜನ ಇಲ್ಲ. ಅಳಬಾರದ್ರ ಬಗ್ಗೆ ಅಳಬಾರದು, ಸಂಬಂಧ ಪಡೆದಿದ್ದರ ಬಗ್ಗೆ ಅಳಬಾರದು, ಅದು ಅವಿವೇಕ ಅಂತ ಕರೀತಾರೆ. ಅದಕ್ಕೆ ನಾ ಅನುಶೋಚಂತಿ ಪಂಡಿತಾಹ, ಜ್ಞಾನಿಗಳು ಅಳೋದಿಲ್ಲ, ಅತ್ತವರು ಜ್ಞಾನಿಗಳಲ್ಲ. ಇನ್ನೊಂದರ್ಥ ಅದಕ್ಕೆ, ಜ್ಞಾನಿಗಳು ಅಳೋದಿಲ್ಲ, ಅತ್ತವರು ಜ್ಞಾನಿಗಳಲ್ಲ. ಬಹಳ ಸುಲಭ ಅದು. ಅದಕ್ಕೆ ಇಲ್ಲಿಯವರೆಗೂ ಮನುಷ್ಯ ಅಳೋ ಅಭ್ಯಾಸ ಮಾಡಿದ್ದಾನೆ, ಅವನು ಎಷ್ಟು ಬಿರುದು ಬಾವಲಿ ಇದ್ರೂ ಕೂಡ ಅವನು ಜ್ಞಾನಿಯಲ್ಲ ಅಂತ ತಿಳ್ಕೊಂಡ್ಬಿಡಬೇಕು. ಜ್ಞಾನಿಯಲ್ಲ, ಜ್ಞಾನಿಗೆ ಅಳು ಬರೋದಿಲ್ಲ. ಜ್ಞಾನಿಯ ದೊಡ್ಡ ಒಂದು ಅಚೀವ್ಮೆಂಟ್ ಅಂದ್ರೆ ಅದೇನೆ, ಹಣಕಾಸುಗಳ ಸಿದ್ಧಿ ಜ್ಞಾನದ್ದಲ್ಲ. ನಿಜವಾದ ಸಿದ್ಧಿ ಏನು ಗೊತ್ತಾ? ಪೀಸ್ ಆಫ್ ಮೈಂಡ್, ಮನಸ್ಸಲ್ಲಿ ಆನಂದ ಸಿಗುತ್ತಲ್ಲ, ಅದು ಬೇರೆ ಯಾವುದಕ್ಕೂ ಸಿಗೋದಿಲ್ಲ, ಜ್ಞಾನಕ್ಕೆ ಮಾತ್ರ ಸಿಗೋದು. ಜ್ಞಾನಿ ಆ ದುಃಖವನ್ನು ಗೆಲ್ಲಬೇಕು, ಆಗ ಅವನನ್ನು ನಿಜವಾದ ಜ್ಞಾನಿ ಅಂತ ಕರೀತಾರೆ. ಅರ್ಜುನ ಏನ್ ಮಾಡ್ತಿದ್ದಿ ನೀನೀಗ? ಕೆಲವರು ಹೇಳಬಹುದಲ್ಲ, ಸಾಯವತ್ನಲ್ಲಿ ಅಳಬಾರದು ಅಂತ ಕೇಳಿದರೆ, ಸಾಯವತ್ನಲ್ಲಿ ಅಳಬಾರದು, ಜ್ಞಾನಿಯಾದ್ರೆ ಅಳಬಾರದಷ್ಟೇ. ಜ್ಞಾನಿಯಾದ ಭೀಮಸೇನ ಅಳೋದಿಲ್ಲ, ಮುಂದೆ ಬರುತ್ತಾ ಮಾತು ನೋಡ್ತೇವೆ ನಾವು, ಅದನ್ನ ನೆನ್ಪಿಟ್ಕೊಂಡಿರ್ಬೇಕು ಯಾವಾಗ ಅಂತ ಹೇಳಿಬಿಟ್ಟು ಅಷ್ಟೇ. ಅರ್ಜುನ ಹೋಗ್ಲಿ, ಅಳತಿಯಲ್ಲ, ಯಾತಕ್ಕೆ ಅಳತಿ? ಅದನ್ನಾರು ಹೇಳು ಹೋಗೋಣಂತೆ. ಯಾತಕ್ಕೆ ಅಳತಿಯ? ಇವರೆಲ್ಲ ಸಾಯ್ತಾರೆ ಅಂತ ಅಳತಿ ಹೌದಲ್ಲ, ಇವರೆಲ್ಲ ಸಾಯ್ತಾರೆ ಅಂದ್ರೆ ಏನರ್ಥ? ಅದು ಬಹಳ ಮುಖ್ಯ. ಇವರು ಸಾಯ್ತಾರೆ ಏನರ್ಥ? ಇವರ ಚೈತನ್ಯ ಸಾಯುತ್ತೆ ಜೀವ ಸಾಯ್ತಾನೆ ಅಂತ ಅರ್ಥನೋ, ಅಥವಾ ದೇಹ ಸಾಯುತ್ತೆ ಅಂತ ಅರ್ಥನೋ? ಆ ಪ್ರಶ್ನೆ ನಾವೇ ನಮಗೆ ಉತ್ತರ ಗೊತ್ತಿಲ್ಲ, ಸುಳ್ಳದ ಗೊತ್ತೇ ಹೊರತು ಯಾಕೆ ಕಳ್ತೀವಿ ಅಂತ ಗೊತ್ತಿರೋದಿಲ್ಲ. ಭಗವಂತ ಕೇಳಿ ಯಾಕೆ ಕಳ್ತಿರೋದು? ನತ್ವೇ ವಾಹಂ ಜಾತುನಾಸಂ ನತ್ವಂ ನೇಮೇ ಜನಾಧಿಪಾಹ ನಚೈವ ನ ಭವಿಷ್ಯಾಮಹ ಸರ್ವೇ ವಯಮತಃ ಪರಂ. ಒಬ್ಬ ಜೀವ ಅಳುತ್ತಾನೆ ಅಂತ ಎಂದೂ ಅಳಬಾರದು ಅಂತ ಭಗವಂತ ಹೇಳ್ತಾನೆ. ಜೀವ ಸಾಯ್ತಾನೆ ಅಂತ ಅಳಬಾರದು, ಯಾಕೆ ಗೊತ್ತಾ? ಜೀವ ಸಾಯೋದೇ ಇಲ್ಲ ಅದರಿಂದ. ಅವ ಲಾ ಆಫ್ ಕಾನ್ಸಂಟ್ರೇಷನ್ ಆಫ್ ಎನರ್ಜಿ ಗೊತ್ತು, ಫಿಸಿಕ್ಸ್ ಓದ್ದವರಿಗೆಲ್ಲ ಕೂಡ ಕಾನ್ಸಂಟ್ರೇಷನ್ ಎನರ್ಜಿ ಗೊತ್ತು, ಶಕ್ತಿಗೆ ನಾಶ ಇಲ್ಲ ಅಂತ ಗೊತ್ತಿದೆ. ಭಗವಾನ್ ಜಡ ಶಕ್ತಿಗೆ ನಾಶ ಇಲ್ಲ, ಚೈತನ್ಯ ಶಕ್ತಿ ನಾಶ ಇಲ್ಲಿದೆ ಅಂತ ಹೇಳ್ತಾರೆ. ಜೀವ ಎಟರ್ನಲ್, ಅದು ಭಾರಿ ಇಂಪಾರ್ಟೆಂಟ್. ಸೈನ್ಸ್ ಇದ್ದವರಿಗೆ ಅರ್ಥ ಆಗಿಬಿಡ್ತದೆ ತಕ್ಷಣ. ಈ ಎನರ್ಜಿ ರೂಪಾಂತರ ಅಂತ ಇರುತ್ತೆ, ಡೆಸ್ಟ್ರಾಯ್ ಆಗೋದಿಲ್ಲ. ಅದಕ್ಕೆ ಜೀವ ದೇಹದಿಂದ ದೇಹಕ್ಕೆ ಹೋಗ್ತಾನೆ ಹೊರತು ಜೀವ ನಾಶವಾಗೋದಿಲ್ಲ. ಇದು ಬಹಳ ದೊಡ್ಡ ಮಾತು ಅದು ಒಂದು. ಆದ್ರಿಂದ ಭಗವದ್ಗೀತೆ ಯಾತಕ್ಕೆ ಕೇಳಬೇಕು? ಸತ್ತವ್ರ ಬಗ್ಗೆ ಅವಳು ಬುದ್ಧಿ ಹೋಗಿಬಿಡುತ್ತಾಗ ಅದು ಬೇರೆ ಊರಿಗೆ ಹೋದವ್ರ ಬಗ್ಗೆ ಗಳ್ತಾರೆ ಯಾರಾದ್ರೂ ಕೂಡ, ಎಷ್ಟೋ ಖುಷಿಯಿಂದ ಕಳಿಸ್ಕೊಡ್ತಾರೆ, ಬೇಗ ಹೋಗ್ರಿ ಬೇಗ ಹೋಗ್ರಿ ಹತ್ತಾರು ಕೊಡ್ತಾರೆ ಅಂತ ಹೋಗ್ರಿ ಕಳಿಸಿಬಿಡ್ತಾರೆ ಅಂತ ತಕ್ಷಣ. ಲೇಟ್ ಮಾಡಿದಷ್ಟು ಬೈತಾರೆ, ಅರ್ಧ ದಿವಸ ತಿನ್ನೋದಿದ್ದೆ ಹೋಗಿ ಕಳಿಸಿಬಿಡ್ತಾರೆ, ಅವರೇ ಕಳಿಸ್ತಾರೆ. ಯಾಕೆ? ಅದು ಹೋಗಿ ಬರ್ತಾನೆ, ಜ್ಞಾನ ಇದೆ ಅವ್ರಿಗೆ, ಹೋಗಿ ಬರ್ತಾನೆ. ಯಾರು ಸತ್ತವ್ರಿಗೆ ಯಾಕೆ ಕಳಿಸ್ತಲ್ಲಿ ಗೊತ್ತಿಲ್ಲ ಅವ್ರಿಗೆ, ಇಲ್ಲಿ ಹೋದವನು ಬರ್ತಾನಂತ ಎಚ್ಚರಿಕೆ ಇದೆ, ಅಲ್ಲಿ ಎಚ್ಚರಿಕೆ ಇಲ್ಲ. ಅದು ಕೊಡೋದೇ ಭಗವದ್ಗೀತೆ. ಅದಕ್ಕೇನೆ ಅದನ್ನು ಕೇಳಿದಾಗ ನಮಗೆ ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈಹಿ ಶಾಸ್ತ್ರ ಸಂಗ್ರಹೈಹಿ. ನಾವು ಅಳುವಿನ ಬಗ್ಗೆ ವಿಶ್ಲೇಷಣೆ ಮಾಡಿದ ಏಕಮಾತ್ರ ಕೃತಿ ಅಂದ್ರೆ ಭಗವದ್ಗೀತೆ. ಅಳುವುದು ಯಾತಕ್ಕೆ ಎಂಬುದನ್ನು ವಿಶ್ಲೇಷಣೆ ಮಾಡಿದಂತಹ ಗ್ರಂಥ. ಇನ್ನು ದೇಹ ಸಾಹಿತ್ಯ ಅಂತ ಹೇಳ್ತೀಯಾ, ಅಳಬೇಕಾಗಿಲ್ಲ. ದೇಹಿನೋಸ್ಮಿನ್ಯಥಾ ದೇಹೇ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಹ್ಯತಿ. ಇವತ್ತು ಹುಟ್ಟಿದವನಿಗೆ ಬೆಳವಣಿಗೆ, ಅವನು ಮಗು, ಒಂದು ಕುಮಾರನಾಗ್ತಾನೆ, ಕುಮಾರ ತರುಣನಾಗ್ತಾನೆ, ತರುಣ ವೃದ್ಧನಾಗ್ತಾನೆ, ಅಳುತ್ತಾರ ಯಾರಾದ್ರೂ ಕೂಡ? ಆಗ ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ ಅಟ್ಟೆ ಅಳುತ್ತಾರ. ನಾಮಕರಣ ಭಾರಿ ಖುಷಿಯಿಂದ ಮಾಡಿಬಿಡ್ತಾನೆ ಮಗು ಹುಟ್ಟಿತು ಅಂತ ಹೇಳಿಬಿಟ್ಟು. ಆಮೇಲೆ ಸ್ವಲ್ಪ ದಿವಸ ಆಗುತ್ತೆ, ಏನು ಸ್ಕೂಲಿಗೆ ಕಳಿಸೋದು, ಇರು ವೈಭವನೇ ವೈಭವ. ಆಮೇಲೆ ನೋಡಿಬಿಟ್ರೆ ಉಪನಯನಾದ ಸಂಸ್ಕಾರಗಳೇನು, ಮುಂದೆ ಓದ್ತಿದ್ದಾನೆ ಅಂತ ಹೇಳಿ ಎಷ್ಟು ದುಃಖ ಪಡ್ತಾರೆ ಯಾರಾದ್ರೂ ಕೂಡ. ಅಲ್ಲಿ ದೇಹ ಚೇಂಜ್ ಆಗ್ತಾ ಇದೆ, ಬರಿಬೇಕು ನಾವು. ಕೂಸಿದ್ದಾಗಿಲ್ಲ ಅವನೀಗ, ತುಂಬಾ ಚೇಂಜ್ ಆಗಿಬಿಟ್ಟಿದ್ದಾನೆ. ಅಳುತ್ತಾರ ಅದ್ನೇ ಅಷ್ಟೇ ಅಲ್ಲ, ಅಳುತ್ತಾರೆ ಅಲ್ಲ, ನಗುತ್ತಾರ, ಆನಂದ ಪಡ್ತಾರ. ಅದಕ್ಕೆ ಅದು ಬೆಳೆದೇ ಹೋದ್ರೆ ಅಳುತ್ತಾರೆ ಅಷ್ಟೇ. ಕೂಸು ಬಿಟ್ಟಿದ್ದು ಕೂಸು 20 ವರ್ಷ ಹಾಗೆ ಎದ್ಬಿಟ್ಟು ಗೋಳಾಡ್ತಾ, ಅಯ್ಯೋ ಬೆಳೆದೇ ಇಲ್ಲ ಅಂತ ಹೇಳ್ತಾರೆ. ಹೇಗಲ್ಲಿ ಬೆಳವಣಿಗೆನ ಎಕ್ಸ್ಪೆಕ್ಟ್ ಮಾಡ್ತೇವಲ್ಲ, ಸಾವು ಹಾಗೇನೆ. ತಥಾ ದೇಹಾಂತರ ಪ್ರಾಪ್ತಿ, ವೃದ್ಧಾಪ್ಯ ಹೇಗೋ ಸಾವು ಹಾಗೆ. ಅದೊಂದು ಅವಸ್ಥೆ, ದೇಹಕ್ಕೆ ಉಳಿದೆಲ್ಲ ಅವಸ್ಥೆಗಳು ಹೇಗೆ ನ್ಯಾಚುರಲ್, ಇದು ಒಂದು ನ್ಯಾಚುರಲ್. ಇದು ಅರ್ಥ ಮಾಡಿಕೊಂಡ್ರೆ ನಾವು ಸ್ವಲ್ಪ ಯೋಚನೆ ಮಾಡಬೇಕು. ಇವತ್ತು ರಿಟೈರ್ ಆಗಬೇಕು, ತುಂಬಾ ಜನ ಅಳುತ್ತಾರೆ, ಪಾಪ ಅಯ್ಯೋ ನಾಳೆಯಿಂದ ಏನ್ ಗತಿ, ವ್ಯಾಲಿಡಿಟಿ. ಯಾರು ಅಳೋದಿಲ್ಲ, ಬೇರೆ ಕೆಲಸ ಇರುತ್ತೆ, ಸದ್ಯ ಫ್ರೀ ಆದ ಬಿಡು ಅಂತ ಹೇಳಿಬಿಡಿದ. ಅದಕ್ಕೆ ಸಾಯ್ಬೇಕಾದ್ರೆ ರಾಘವೇಂದ್ರ ಸ್ವಾಮಿಗಳು ಕುಣಿತಾ ನಗ್ನಗ್ತಾ ಕುತ್ಕೊಂಡು ವೃಂದಾವನದಲ್ಲಿ, ಬೇರೆ ಕೆಲಸ ಬೇಕಾದಷ್ಟು ಇದೆ ಅವರಿಗೆ. ಅದಕ್ಕೆ ಅವ್ರು ನಗ್ತಾ ಕುತ್ಕೊಂಡ್ಬಿಟ್ರು, ಯಾರಿಗೆ ಅದು ಗೊತ್ತಿಲ್ಲ ಅಳುತ್ತಾ ಕೊಡ್ತಾನೆ ಅಷ್ಟೇ. ಅಳುತ್ತಾ ಸಾಯೋನಿಗೆ ತಾನು ಮುಂದೆ ಏನಾಗ್ತೇನೆ ಅಂತ ಜ್ಞಾನ ಇಲ್ಲ. ಆದ್ರೆ ಇವತ್ತು ಅಳುವನ್ನು ಹೇಗೆ ಗೆಲ್ಲಬೇಕು ಅಂತ ಹೇಳುತ್ತಾನೆ. ವಿವೇಕ ಮಾಡಿ, ಜೀವಕ್ಕೆ ಸಾವಿಲ್ಲ ಅಳಬೇಕಾಗಿಲ್ಲ, ದೇಹಕ್ಕೆ ಸಾವು ತಪ್ಪಿದ್ದಲ್ಲ ಅಳಬೇಕಾಗಿಲ್ಲ. ಈ ಹೇಗೂ ಸಾಯ್ತಾರೆ, ಯಾಕೆ ಅಳಬೇಕಾಗಿದ್ರೆ? ಹೇಗೂ ಸಾಯ್ದಲ್ಲ ಮತ್ತೆ ಕಳ್ತೀಯ ಹಾಗಿದ್ರೆ? ಎಷ್ಟು ಒಳ್ಳೆ ಉತ್ತರ ಇದು. ಭಗವದ್ಗೀತೆ ನಿಮಗೆ ಬೇಡ ಅಂತ ಯಾರು ಹೇಳಿದ್ರೆ ಅವ್ರು ಹೇಳ್ಬಹುದು, ಯಾರಿಗೆ ಸಾವಿಲ್ಲ ಅಂತ ಸರ್ಟಿಫಿಕೇಟ್ ಇದೆ ಅವ್ರು ಯಾರು ಭಗವದ್ಗೀತೆ ಓದಬೇಕಾಗಿಲ್ಲ. ಅವರಿಗೆ ಸಾವಿಲ್ಲ, ಅವ್ರ ಮನೆಯಲ್ಲಿ ಯಾರು ಸಾಯೋದಿಲ್ಲ ಅಂತ ಸರ್ಟಿಫಿಕೇಟ್ ಇದ್ರೆ ಅವ್ರು ಯಾರು ಭಗವದ್ಗೀತೆ ಓದಬೇಕಾಗಿಲ್ಲ. ಅನ್ಫಾರ್ಚುನೇಟ್ಲಿ ಹುಟ್ಟಿದವರಿಗೆಲ್ಲ ಹುಟ್ಟಿದ್ದು ಎಷ್ಟು ಗ್ಯಾರಂಟಿ ಇರೋ, ಸಾಯೋದು ಇನ್ನೂ ಜಾಸ್ತಿ ಗ್ಯಾರಂಟಿ. ಹುಟ್ಟೋದು ಗ್ಯಾರಂಟಿ ಅಲ್ಲ, ಹುಟ್ಟಿದ ಮೇಲೆ ಸಾಯೋದು ಗ್ಯಾರಂಟಿನೇ. ಮತ್ತೆ ಕೆಲಸ ಸಿಗೋದು ಗೊತ್ತಿಲ್ಲ, ಸಿಕ್ಕಿದ್ರೆ ರಿಟೈರ್ ಆಗೋದು ಗ್ಯಾರಂಟಿ ಅಂತಾರಲ್ಲ ಆ ಟೈಪ್. ಕೆಲಸ ಸಿಕ್ಕ ಮೇಲೆ ಹೇಗೆ ವಾಪಸ್ ಬರಲೇಬೇಕು. ಇವತ್ತು ಹುಟ್ಟಿದವನು ಸಾಯಲೇಬೇಕು. ಮುಂದೆ ಹೇಳ್ತಾನೆ, ಜಾತಸ್ಯಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಶ್ಚ. ಹುಟ್ಟಿದವನಿಗೆ ಸಾವು, ಸತ್ತವನಿಗೆ ಹುಟ್ಟು ಅತ್ಯಂತ ಅನಿವಾರ್ಯ. ಬೇರೆ ಯುಗಗಳನ್ನು ಹೇಳಬೇಕಾದ್ರೆ ಸ್ವಲ್ಪ ಕನ್ವಿನ್ಸ್ ಮಾಡಿ ಹೇಳಬೇಕಾಗಿತ್ತು ಅವರಿಗೆ. ಯಾಕೆ ಗೊತ್ತಿಲ್ಲ, ಲಕ್ಷಾಂತರ ವರ್ಷ ಬದುಕ್ತಿದ್ದರಂತ ಅವರೆಲ್ಲ ಕೂಡ, ಸಾವಿರ ವರ್ಷ ಬದುಕ್ತಾ ಇದ್ರು. ಅವ್ರು ಹೇಳಿ ತಿಳಿಸಬೇಕಾಗಿತ್ತು. ಈಗೇನು ಯಾವಾಗಲೂ ಸಾಯ್ತಾ ಇರ್ತಾರೆ, ಆದ್ರಿಂದ ಬರೀ ಅದನ್ನೇ ನೋಡುತ್ತಿದ್ದೇವೆ. ಹೆಚ್ಚಿಗೆ ನೋಡೋದೇ ಸಾವುಗಳನ್ನ ನಾವು, ಇವತ್ತು ಹೆಚ್ಚು ಎಕ್ಸ್ಪ್ಲೇನ್ ಮಾಡೋ ಕಾರಣನೇ ಇಲ್ಲ. ಆದ್ರಿಂದ ಸಾಯೋದು ಹುಟ್ಟೋದು ದೊಡ್ಡದಲ್ಲ, ಹುಟ್ಟಿದ ಮೇಲೆ ಸಾಯ್ತಾನಲ್ಲ, ಅದ್ರ ಮಧ್ಯೆ ಸಾಧನೆ ಮಾಡ್ತಾನಲ್ಲ, ಅದು ಭಾರಿ ದೊಡ್ಡದು. ಆ ಸಾಧನೆಗೆ ಮಹತ್ವ ಇದೆ ಹೊರತು ದಡ್ಡನೂ ಪರೀಕ್ಷೆಯಲ್ಲಿ ಬಿಟ್ಟು ಹೋಗಬೇಕು, ಜಾಡನೂ ಪರೀಕ್ಷೆಯಲ್ಲಿ ಬಿಟ್ಟು ಹೋಗಬೇಕು. ಫಸ್ಟ್ ರ್ಯಾಂಕ್ ಬರೋನು ಎದ್ದೋಗ್ಬೇಕು 3 ತಾಸಿಗೆ, ಫೇಲ್ ಆಗೋನು ಎದ್ದು ಹೋಗ್ತಾನೆ. ಆದ್ರೆ ರಿಸಲ್ಟ್ ನೋಡಿದ್ರೆ ಅವನು ಕುಣಿತಾನೆ, ಅಳುತ್ತಾನೆ, ಇಷ್ಟೇ ವ್ಯತ್ಯಾಸ. ಅದಕ್ಕೆ ಪರೀಕ್ಷಾ ಹಾಲಿಂದ ಎದ್ದು ಹೋಗೋದಷ್ಟು ನ್ಯಾಚುರಲ್ಲು, ಹುಟ್ಟಿದವನು ಸಾಯೋದು ಅಷ್ಟೇ ನ್ಯಾಚುರಲ್ಲು. ಅಲ್ಲಿ ಬರೆದಿದ್ದು ಸಾಧನೆ ಇದೆಯಲ್ಲ, ಅದು ಕೌಂಟ್ ಆಗ್ತದೆ. 3 ತಾಸು ಬರೆದಿದ್ನಲ್ಲ ಅದು ಕೌಂಟ್ ಆಗುತ್ತೆ, 100 ವರ್ಷ ಬದುಕಿದ್ನಲ್ಲ ಅದು ಕೌಂಟ್ ಆಗುತ್ತೆ. ಅದಕ್ಕೆ ಜಿಜೀವಿಷೇ ಶತಂ ಸಮಾಹ ಅಂತ ಈಶಾವಾಸ ಉಪನಿಷತ್ತು ಹೇಳಿತು. ಸಾರ್ಥಕವಾದ ಜೀವನ ಫಲವಿದು ಬಾಳದು ದಕೆ, ಸಿರಿ ನಿಲಯನ ಗುಣಗಳ ಅರಿತು ಭಜಿಸುವುದೇ ಫಲವಿದು ಬಾಳದು ದಕೆ. ಸಾರ್ಥಕವಾದ ಬಾಳು ತುಂಬು ಜೀವನ ಅಂತ ಕರೀತಾರಲ್ಲ ಹಾಗೆ, ತುಂಬು ಜೀವನ ಸಾರ್ಥಕ ಜೀವನ ಅದಿದ್ರೆ ಯಾಕೆ ಕಳಬೇಕು? ಕೃಷ್ಣ ಅಂತೂ ಅರ್ಜುನಿಗೀಗ ಅಳೋದು ನಿಲ್ಲಿಸ್ಬಿಟ್ಟು ಯಾಕೆ ಕಳತೆ ಅಂತ ಯೋಚನೆ ಮಾಡಬೇಕಾಯ್ತು ಅಷ್ಟೇ. ಈಗ ಯಾಕೆ ಕಳತೆ ಅಂತ ಕೇಳಿದಾಗ ಮಕ್ಕಳು ಮಕ್ಕಳ ಇಡ್ತಿರ್ತಾರೆ, ಕೇಳಿ ಬರ್ತು ಬಿಡ್ತಾರೆ, ಅಳೋದೇ ಬರ್ತು ಬಿಡ್ತಾರೆ. ಎಷ್ಟೋ ಸಾರ್ ಹೇಳಕ್ ಹೋಗ್ಬಿಡ್ತಾರೆ, ಆ ಕಡೆ ಹೋಗ್ಬಿಡ್ತಾರೆ. ಅದು ಯೋಚನೆ ಮಾಡೋದು ಅಳ್ತಿರ್ತಾರೆ, ಎಕ್ಸ್ಪ್ಲೇನ್ ಮಾಡೋಕೆ ಹೋಯ್ತೇಗೆ ತನ್ನ ಪಾಪ ಅದು ಮರ್ತೋಗಿ ಬಿಡುತ್ತೆ. ನಿಜವಾಗಲೂ ಕೂಡ ಗಾಯಾಗಿರಿ ಅಳ್ತಾ ಇರ್ತಾನೆ ಅವನು. ಈ ಸುಮ್ಸುಮ್ನಳ್ಳೋನು ಟಿಶರ್ ಬಾಯ್ ಬಿಡುತ್ತಾ ಹೋಗ್ಬಿಡ್ತಾನ. ಅರ್ಜುನ ಇವತ್ತು ನ್ಯಾಚುರಲಿ ಅಳೋನಲ್ಲ, ದೊಡ್ಡ ಯೋಗ್ಯ ಜೀವ ಪಾಪ, ಆಕಸ್ಮಿಕವಾಗಿ ಬಂದಿತ್ತು, ಯಾಕೆ ಹೀಗಾಯ್ತು ಹಾಗಿದ್ರೆ ಮತ್ತೆ ಯಾಕೆ ಅಳೋದು? ಮಾತ್ರ ಸ್ಪರ್ಶಾಸ್ತು ಕೌಂತೇಯ ಶೀತೋಷ್ಣ ಸುಖ ದುಃಖದಾಹ ಆಗಮ ಪಾಯಿನೋ ಅನಿತ್ಯಾಹ ತಾಂ ಸ್ಥಿತಿಷ್ಠಸ್ವ ಭಾರತ. ಇಲ್ಲ, ಅವರು ಸಾಯ್ತಾರೆ ಅಂತ ಹೇಳಿದ್ರೆ ದೇಹ ಹೋಗುತ್ತೆ ಅಂತ ಅಳೋದಿಲ್ಲ, ನೀನು ಹೇಳಿದ್ದಿ ದೇಹ ಹೋಗೋದು ತಪ್ಪಿದ್ದಲ್ಲ,